विख्यातम जगन्नाथ गुरुं भजे हरिकथामृतसार गुरुगळ करुण वृंदावनितु केळुवे परम भगवत भक्तरिदनादरदि केळुवदु बरकोळ्ळि ಬಂದಳವೆ ಮೊದಲಾದುದರೋಳ್ ಬಂದಳವೆ ಬರ್ಕೊಡಿ ಬಂದಳವೆ ಮೊದಲಾದುದರೋಳ್ ಆಕಾಶವೇ ಮೊದಲಾದ ಪಂಚಭೂತಗಳೊಳಗೆ ಒಂದೊಂದರಲಿ ಒಂದೊಂದು ಭೂತದಲ್ಲೂ ಪೂಜಾ ಸುಸಾಧನವೆಂದೆನಿಸುವ ಬಿಂಬನಾದ ಶ್ರೀಹರಿಯ ಪೂಜಾಕ್ಕೆ ಯೋಗ್ಯವೆಂದೆನಿಸುವ ಪದಾರ್ಥಗಳು ನಾನಾ ವಿಧ ಪದಾರ್ಥಗಳು ಬಗೆ ಬಗೆಯ ನಾನಾ ವಿಧವಾಗಿ ನೂತನದಿ ಹೊಸ ಹೊಸದಾಗಿ ಸಂದಣಿಸಿಕೊಂಡಿಹವು ಗುಂಪು ಗುಂಪಾಗಿ ಒಟ್ಟುಗೊಂಡಿಹವು ಇನಿತು ಅವುಗಳ ರೀತಿಗಳನ್ನು ಚಿಂತಿಸಿ ಆಯಾ ಪದಾರ್ಥಗಳು ಅಲ್ಲಲ್ಲಿರುವ ಅಭಿಮಾನಿ ದೇವತೆಗಳು ಅಲ್ಲಲ್ಲಿರುವ ಭಗವದ್ ರೂಪಗಳು ಮನಸ್ಸಿನಲ್ಲಿ ದೃಢವಾಗಿ ಚಿಂತನೆ ಮಾಡುತ್ತಾ ಧ್ಯಾನಕ್ಕೆ ತಂದು ಏಕಪ್ರಕಾರ ಭಗವಂತನಲ್ಲಿ ಮನಸ್ಸು ನಿಲ್ಲಿಸುತ್ತ ಗೋವಿಂದನ ಮುಕ್ತಿಯನ್ನ ಕೊಡುವಂಥ ವೇದ ಪ್ರತಿಪಾದ್ಯನಾದ ಶ್ರೀಹರಿಯನ್ನು ಅರ್ಚಿಸಿ ಪದಾರ್ಥಗತ ಭಗವದ್ ರೂಪಗಳನ್ನು ಬಿಂಬರೂಪವನ್ನು ಐಕ್ಯ ಚಿಂತಿಸುವುದೇ ದೊಡ್ಡ ಅರ್ಚನೆ. ಆ ರೀತಿಯಲ್ಲಿ ಅರ್ಚಿಸುತ್ತಾ ಸದಾ ನೋಡು ಎಲ್ಲಾ ಕಾಲದಲ್ಲಿ ಜೀವನಿಗೆ ಸಹಜವಾದ ಭಗವದ್ ಅಧೀನವಾದ ಕರ್ತೃತ್ವ ಜೀವನಿಗೆ ಸಹಜವಾದ ಭಗವದ್ ಅಧೀನವಾದ ಕರ್ತೃತ್ವ ಇದೆಯೆಂದು ಅದರ ಭಾಗವಾದ ಪ್ರಯತ್ನವು ದೇವರ ಅಧೀನವೆಂದು ದೇವರ ಅಧೀನವೇ ಆಗಿದೆ ಎಂದು ದೃಢವಾಗಿ ತಿಳಿದು ಅವನ ಅನುಗ್ರಹದಿಂದಲೇನೆ ಅವನು ಮಾಡಿಸಿದ ಪ್ರಯತ್ನದಿಂದಲೇನೆ ನೋಡುವಂಥವನಾಗಬೇಕು. ನಲಿ ನಲಿದಾಡು ಅವನೇ ನನ್ನೊಳಗೆ ನಿಂತು ತತ್ವಾಭಿಮಾನಿ ದೇವತೆಗಳ ಮೂಲಕ ಇಂಥ ಜ್ಞಾನವನ್ನು ಕೊಟ್ಟು ದೇವತೆಗಳ ಮೂಲಕ ಇಂಥ ಜ್ಞಾನವನ್ನು ಕೊಟ್ಟು ಪ್ರಯತ್ನವನ್ನೂ ಮಾಡಿಸಿ ಪರಮಾನುಗ್ರಹ ಮಾಡುತ್ತಿದ್ದಾನೆಂದು ಕೊಂಡಾಡುತ್ತ ನಲಿ ನಲಿದಾಡು. ಹೊಸ ಹೊಸದು ಅಂದ್ರೆ ನಮಗೆ ಗೊತ್ತಿಲ್ಲದ್ದು, ಹೊಸದು ಅಲ್ಲೇನೋ ಹೊಸದಾಗಿ ಬಂತು ಅಂತಲ್ಲ, ಅಲ್ಲಿ ಹಳೇದೆ ನಮಗೆ ಗೊತ್ತಾಗಿದ್ದು ಹೊಸದಾಯ್ತು. ಇವತ್ತಂದ್ರೆ ಹೇಳಿದ್ರಲ್ಲಿ ಚೆನ್ನಾಗಿ ವಿಷಯ ಅರ್ಥ ಆಯ್ತಾ? ಏನು ಪ್ರಧಾನ ವಿಷಯ ಅಂದರೆ ನಮಗೆ ಬೆಳಗ್ಗಿನಿಂದ ರಾತ್ರಿ ಪರ್ಯಂತ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಈ ರೀತಿಯಾದ ಚಿಂತನೆ ಅವಶ್ಯ ಬೇಕೇ ಬೇಕು. ಏನಂತ, ಹರಿಯೇ ಸ್ವತಂತ್ರ ನಾನು ಅಸ್ವತಂತ್ರ. ಯಾಕಿದ್ದಿಷ್ಟ ಹೇಳ್ತೀರಾ ಪ್ರತಿಯೊಂದು ಸಲ? ಅಂದ್ರೆ ದಾಸರಾಯರು ಅರಣ್ಯಕಾಚಾರ್ಯರು ಹೆಜ್ಜೆ ಹೆಜ್ಜೆಗೂ ಇದನ್ನು ಹೇಳ್ತಾರೆ, ಇದೇ ಉಸಿರು, ಪ್ರತಿಯೊಂದು ಕರ್ಮ ಮಾಡುವಾಗ ಇದೇ ಉಸಿರು, ಇದರ ಬುಡವಾಗಿ ಇಟ್ಕೊಂಡೇ ಎಲ್ಲ ಮಾಡಿ, ಇಲ್ಲದಿದ್ರೆ ಎಲ್ಲ ಬಿದ್ದು ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಪುನಃ 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 ಹುಡುಗರಿಗೆ ಹೇಳಿಸಿ ಹೇಳಿಸಿ ಹೇಳಿದಂತೆ ಹೇಳ್ತಾ ಇದ್ದಾರೆ ಅಲ್ಲಿ. ಶ್ರೀ ಹರಿಯೇ ಸ್ವತಂತ್ರ, ಜೀವ ಅಸ್ವತಂತ್ರ, ಎರಡು ಗೊತ್ತಾಯಿತು. ಜೀವನಲ್ಲಿ ಕರ್ತೃತ್ವ ಇದ್ದೇ ಇದೆ, ದೇವ ಸ್ವತಂತ್ರ ಕರ್ತೃ, ಜೀವ ದೇವರ ಅಧೀನವಾದ ಕರ್ತೃ, ಪರಾಧೀನ ಕರ್ತೃ. ಹಾಗೆ ಆ ಕರ್ತೃತ್ವ ದೇವರ ಅಧೀನ ಸದಾ ಆಗಿದೆ. ಆ ಈ ಕರ್ತೃತ್ವದಲ್ಲಿ ಭಾಗ ತಿಳ್ಕೊಳ್ಳೋದು, ಇಚ್ಛಾ ಪಡೋದು, ಕ್ರಿಯಾ ಮಾಡೋದು, ಈ ಮೂರು ಕರ್ತೃತ್ವದ ಭಾಗಗಳು. ಈ ಮೂರು ಭಗವಂತನ ಅಧೀನವಾಗಿದೆ ಅಂತ ಸದಾ ಚಿಂತನೆ ಮಾಡಬೇಕು. ಅದರಲ್ಲಿ ಪ್ರಯತ್ನ ಅಂಬೋದೇನಿದೆ, ಆ ಪ್ರಯತ್ನವು ಸದಾ ಭಗವಂತನ ಅಧೀನ. ಇದು ತಾತ್ಪರ್ಯನಿರ್ಣಯದಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ಕೊಡುತ್ತಾರೆ. ಒಂದು ಕ್ರಿಯಾ ಸಿದ್ಧಿ ಆಗಬೇಕಾದರೆ ಜೀವನಿಂದ ಮೂರು ಬೇಕು. ಒಂದೇನು, ಸ್ವಭಾವ ಅಥವಾ ಹಠ, ಅದನ್ನು ಹಠ ಅಂತ ಕರೀತಾರೆ. ಸ್ವಭಾವ ಅಥವಾ ಹಠ, ಅದು ಯೋಗ್ಯತ, ಜೀವನ ಸ್ವರೂಪ ಯೋಗ್ಯತ, ಅನಾದಿ ಸಿದ್ಧ, ಅದು ಮೊದಲನೆಯ ಕಾರಣ. ಎರಡನೆಯ ಕಾರಣ ಯಾವುದು? ಅನಾದಿ ಕರ್ಮೈವ. ಎರಡನೆಯ ಕಾರಣ ಅನಾದಿ ಕರ್ಮ ಅದು. ಮೂರನೆಯ ಕಾರಣ ಯಾವುದು ಅಂದ್ರೆ ಜೀವ ಪ್ರಯತ್ನ, ಜೀವನ ಪ್ರಯತ್ನ, ಪೌರುಷಾಖ್ಯ, ಪೌರುಷವೆಂಬ ಜೀವನ ಪ್ರಯತ್ನ. ಆ ಮೂರು ಒಂದು ಕಾರ್ಯ ಆಗಲಿಕ್ಕೆ ಕಾರಣ ಅಂತ ಹೇಳುತ್ತಾ, ತದೇತತ್ರಯಂ, ಈ ಮೂರು ಕೂಡ, ಜೀವನ ಸ್ವಭಾವ, ಜೀವನ ಅನಾದಿ ಕರ್ಮ, ಜೀವನ ಪ್ರಯತ್ನ, ಮೂರು ಕೂಡ ವಿಷ್ಣೋ ವಶಗಂ ಸರ್ವದೈವ. ಸರ್ವದ ಎಲ್ಲಾ ಕಾಲದಲ್ಲೂ ಕೂಡ ವಿಷ್ಣುವಿನ ವಶವೇ ಆಗಿದೆ. ಜೀವನ ಪ್ರಯತ್ನವು ವಿಷ್ಣುವಿನ ವಶವೇ ಆಗಿದೆ ಅಂತ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹೇಳುತ್ತಾ ನಮ್ಮಿಂದ ಪ್ರಯತ್ನ ಆಗಲೇಬೇಕು ಅಂತಲೂ ಹೇಳುತ್ತಾರೆ. ಅಲ್ಲ, ದೇವರೇ ಮಾಡಿಸೋದಲ್ಲ ಅಂದ್ರೆ ಸ್ಪಷ್ಟ ಮಾತದು, ದೇವರು ನಮ್ಮಿಂದ ಮಾಡಿಸುವ ಪ್ರಯತ್ನ ಆಗಲೇಬೇಕು ಅಂದ್ರು. ಅಲ್ಲ, ದೇವರೇ ಮಾಡಿಸ್ತಾರೆ ಮತ್ತು ಆಗಲೇಬೇಕು ಅಂತ ನಾವೇನು ಅಡ್ಡಿ ಮಾಡ್ತಾ ಇದ್ದೀವ ಅಂದ್ರೆ ಪ್ರಶ್ನೆ ಇಷ್ಟು ಹುಟ್ಟಿತ್ತು. ಅಲ್ಲಿ ಕೆಲವರು ಏನು ಮಾಡಿದ್ರು, ದೇವರೇ ಸ್ವತಂತ್ರ ಅಂದ ಕೂಡಲೇ ಜೀವನದೇನು ಇಲ್ಲ ಅಂದ್ರೆ ಜೀವನ ಪ್ರಯತ್ನವೂ ಇಲ್ಲ ಅಂದ್ರೆ ಜೀವನಿಂದ ದೇವರು ಮಾಡಿಸಲ್ಲ, ಜೀವನೊಳಗೆ ನಿಂತು ದೇವರು ಮಾಡಿಸೋದಲ್ಲ, ದೇವರೇ ಎಲ್ಲ ಮಾಡಿಬಿಡುತ್ತಾರೆ. ಜೀವ ಜಡದಂತ ಸುಮ್ಮನೆ ಇರ್ತಾನೆ, ಏನೂ ಇಲ್ಲ ಅಂತ ಹಾಗೆ ತಿಳಿದ್ರು. ಹಾಗೆ ತಿಳಿದು ಅಯ್ಯ ನೀನು ಕರ್ಮ ಮಾಡಬೇಕಲ್ಲ, ಏ ನಂದೇನಿಲ್ಲ ಎಲ್ಲ ದೇವರೇ ಮಾಡೋದು. ಇಲ್ಲಿ ಶಬ್ದ ನೋಡಿ, ದೇವರೇ ಮಾಡೋದು, ದೇವರು ಮಾಡಿಸೋದು ಅಂತ ಅಲ್ಲಿ ಪ್ರಶ್ನೆ ಬಂತು. ಅಲ್ಲಕ್ಕೆ ಭೀಮಸೇನ ದೇವರು ಹೇಳಿದ್ರು, ಅಯ್ಯ ದೇವರೇ ಎಲ್ಲ ಮಾಡಿಬಿಡ್ಲಿ ಅಂತ ನೀನು ಹೇಳಿದರೆ ಜೀವನಿಂದ ಮಾಡಿಸಲ್ಲ, ದೇವರೇ ಎಲ್ಲ ಮಾಡಿಬಿಡ್ಲಿ ಅಂತ ಹೇಳಿದರೆ ಅವಾಗೇನಾಗುತ್ತೆ? ದೇವರೇ ಪುಣ್ಯ ಮಾಡಿದ, ದೇವರೇ ಪಾಪ ಮಾಡಿದ ಅಂತ ಬರುತ್ತೆ. ಜೀವ ಏನೂ ಇಲ್ಲ, ಜೀವನಿಗೆ ಸಂಬಂಧವೇ ಇಲ್ಲ, ದೇವರಿಗೆ ಪುಣ್ಯ ಪಾಪದ ಸಂಬಂಧ ಅಂತ ಹೇಳಿದಂತಾಗುತ್ತೆ. ಅವಾಗೇನಾಗುತ್ತೆ? ಅಂಧಂತಮಸ್ಸಿಗೆ ಹೋಗ್ಲಿಕ್ಕೆ ಡೈರೆಕ್ಟ್ ಆಗಿ ಹಾದಿ ಆಗುತ್ತೆ. ಹಾಗೆ ಇನ್ನೊಂದು ವರ್ಗ ಬಂತು, ಹಠ. ಇದನ್ನ ದೈವೀವಾದ ಅಂತಾರೆ. ದೈವೀವಾದ ಅಂದ್ರೆ ಯಾವುದು ಅಂದರೆ, ದೇವರೇ ಎಲ್ಲ ಮಾಡಿಕೊಂಡು ಹೋಗ್ತಾನೆ, ಜೀವನಿಂದ ಪ್ರಯತ್ನವೂ ಮಾಡಿಸಲ್ಲ ಅಂತ ವಾದ ಬಂತು. ಇನ್ನೊಬ್ಬರು ಬಂದರು, ದೇವರದ್ದೇನೂ ಇಲ್ಲ, ಎಲ್ಲ ಜೀವನೇ ಮಾಡುತ್ತಾರೆ ಅಂತ ಹಠವಾದ. ಈ ಎರಡೂ ವಾದಗಳು ಕೂಡ ಅಧೋಗತಿಗೆ ಕಾರಣ ಅಂತ ತಿಳಿಸ್ತಾ ಮಧ್ಯೆ ಯಾವುದದು ಅಂದ್ರೆ, ದೇವನೇ ಸ್ವತಂತ್ರ, ಅವನೇ ಸರ್ವಪ್ರೇರಕ. ಅಲ್ಲ ಎರಡು ಹೇಳ್ತಾರೆ, ಎರಡನ್ನೂ ಬಿಡಬಾರದು. ಏನದು? ಮೊದಲನೆಯದು, ತೇನ ವಿನಾ ತೃಣಮಪಿ ನ ಚಲತಿ, ಅವನಿಲ್ಲದಿದ್ದರೆ ಒಂದು ತೃಣವೂ ಚಲನ ಆಗಲ್ಲ. ವ್ಯಾಖ್ಯಾನಕಾರರು ಎಲ್ಲರೂ ಇದನ್ನೇ ಕೊಡ್ತಾರೆ, ಸ್ಪಷ್ಟ ಕೊಡ್ತಾರೆ. ತೇನ ವಿನಾ ತೃಣಮಪಿ ನ ಚಲತಿ, ತೃಣವೂ ಕೂಡ ದೇವರಲ್ಲಿ ಚಲನೆ ಮಾಡಲಿಕ್ಕಾಗಿಲ್ಲ. ವೇದವಾಕ್ಯ, ನರತೆ ತತ್ಕ್ರಿಯತೆ ಕಿಂಚನ ಹೇ ಸ್ವಾಮಿ, ನೀನಿಲ್ಲದಿದ್ದರೆ ಯಾರು ಏನು ಕದಲಿಸ್ಲಿಕ್ಕಾಗಲ್ಲ ಕೈಯನ್ನ. ಇದೆಲ್ಲ ಮಾತುಗಳಿಂದ ದೇವನೇ ಸ್ವತಂತ್ರ, ಅವನ ವಶ ಜೀವ ಅಂತನೂ ತಿಳಿಯಬೇಕು. ಎರಡನೇದು ಏನು ಅಂದರೆ, ದೇವನೇ ಪುಣ್ಯ ಪಾಪ ಮಾಡಲ್ಲ, ಜೀವನಿಂದ ಮಾಡಿಸ್ತಾನೆ. ಯಾಕೆ? ಪ್ರತ್ಯಕ್ಷವಾಗಿ ನಾ ಮಾಡಬೇಕು ನಾ ಮಾಡಬೇಕು ಅಂತ ತಿರುಗ್ತಾ ಇದೀವಲ್ಲ, ನಮ್ಮಿಂದ ಆಗೋದು ಪ್ರತ್ಯಕ್ಷ ಸಿದ್ಧ, ಅದನ್ನು ಬಿಡಬೇಡಿ ಅಂತ ಹೇಳ್ತಾರೆ. ಮೂರು ಪ್ರಮಾಣಗಳಿಂದ ಸಿದ್ಧ ಆಗಿದ್ದು ಏನು ಅಂದರೆ, ಜೀವ ಅವನಲ್ಲಿ ಕರ್ತೃತ್ವ ಇದೆ. ವೇದವ್ಯಾಸದೇವರು ಹೇಳಿದ್ರು, ಜೀವೋಪಿ ಕರ್ತ ಶಾಸ್ತ್ರಾರ್ಥವತ್ವ ಅಂತ. ಜೀವನಿಗೆ ಕರ್ತೃತ್ವ ಇದೆ, ಅದರಲ್ಲಿ ಪ್ರಯತ್ನ ಇದ್ದೇ ಇದೆ, ಜೀವ ಮಾಡಲೇಬೇಕು. ಆ ಪ್ರಯತ್ನ ಮಾಡಿದರೇನೆ ಜೀವನಿಗೆ ಮುಂದೆ ಉನ್ನತಿ ಆಗುತ್ತೆ. ಇದು ಸಿದ್ಧವಾದ ವಿಷಯ. ಹಾಗೆ ಅಂದರೆ ದೇವರ ಸ್ವಾತಂತ್ರ್ಯ ಚೂರು ಧಕ್ಕೆ ಬರಬಾರದು. ದೇವರೇ ಎಲ್ಲ ಮಾಡಿ ಮಾಡಿಸುವ ಅಂದರೆ, ದೇವರೇ ಎಲ್ಲವನ್ನ ಚಲನವರಣ ಮಾಡಲಿಕ್ಕೆ ತಾಕತ್ತಿದ್ದವ, ಹಾಗೆ ಅಂತ ಜೀವನಿಗೆ ಕರ್ತೃತ್ವ ಬಿಡಬಾರದು, ಅವನ ಪ್ರಯತ್ನ ಬಿಡಬಾರದು. ಅದಕ್ಕೆ ಕೂಡಿಸಿದರು, ಭಗವಂತನ ಅಧೀನವಾದ ಕರ್ತೃತ್ವ ಜೀವನಿಗೆ ಸದಾ ಇದ್ದೇ ಇದೆ, ಆ ಕರ್ತೃತ್ವದಲ್ಲಿ ಭಾಗವಾದ ಪ್ರಯತ್ನ ಜೀವನಿಗಿದ್ದೇ ಇದೆ. ದೇವರು ಜೀವನಿಗೆ ಅವನವನ ಫಲ ಅವನ ಪ್ರಯತ್ನದ ಮೂಲಕವೇ ಕೊಡಿಸ್ತಾನೆ. ಪ್ರಯತ್ನ ಮಾಡಿಸದೆ ದೇವ ಫಲ ಕೊಡಲ್ಲ. ಹಾಗಾದರೆ ಪ್ರಯತ್ನದಲ್ಲಿ, ನಮ್ಮ ಪ್ರಯತ್ನದಲ್ಲಿ ತನ್ನ ಪ್ರಯತ್ನವನ್ನಿಟ್ಟು, ಪ್ರಯತ್ನ ನಾಮಕ ತನ್ನ ರೂಪವನ್ನಿಟ್ಟು ನಮ್ಮಿಂದ ಪ್ರಯತ್ನ ಮಾಡಿಸಿಯೇ ದೇವರು ನಮಗೆ ಫಲ ಕೊಡುತ್ತಾರೆ, ಹೌದಾ? ಹಾಗಾದರೆ ಪ್ರಯತ್ನವನ್ನೇ ಮುಂದಿಟ್ಟುಕೊಂಡು ನಾವು ಫಲ ಪಡೆಯಲಿಕ್ಕಾಗುತ್ತೆ ಎಂಬ ಭೀಮಸೇನ ದೇವರ ವಾಕ್ಯದ ಅರ್ಥ, ದೇವರು ನಮ್ಮಲ್ಲಿ ನಿಂತು ಮಾಡಿಸಿದ ಪ್ರಯತ್ನ ಇದ್ದರೇನೆ ನಮಗೆ ಫಲ ಬರುತ್ತೆ, ಇಲ್ಲದಿದ್ದರೆ ನಮಗೆ ಆ ಪ್ರಯತ್ನವೂ ಇಲ್ಲ. ದೇವರೇ ಡೈರೆಕ್ಟ್ ಆಗಿ ಫಲ ಕೊಡಲಿ ಅಂದರೆ ಅದು ಸುತರಾಮ್ ಸಾಧ್ಯ ಇಲ್ಲ. ಜೀವನದಲ್ಲಿ ಪ್ರಯತ್ನ ಎಂಬುದು ಧರ್ಮ, ಸಹಜವಾಗಿದ್ದೇ ಇದೆ. ಆದ್ದರಿಂದ ಭಗವಂತ ಜೀವನಿಂದ ಪ್ರಯತ್ನ ಮಾಡಿಸಿಯೇ ಅವನಿಗೆ ಫಲ ಕೊಡುತ್ತಾನೆ. ಜೀವನ ಪ್ರಯತ್ನ ಅತ್ಯವಶ್ಯಕ, ಅದನ್ನೇ ಹೇಳಿದರು. ಭಗವಂತನ ಅಧೀನವಾದ ಪ್ರಯತ್ನವನ್ನು ನೀನು ಮಾಡು. ಅರ್ಥ ಏನು? ಭಗವಂತನೇ ಪ್ರಯತ್ನ ಮಾಡಿಸ್ತಾನೆ, ಆ ಮಾಡಿಸಿದಾಗ ಅವನೇ ಮಾಡಿ ಹೇಳುತ್ತಾರೆ. ಪ್ರಯತ್ನ ಸದಾ ಮಾಡಬೇಕು. ಏನಂತ? ವಿಷ್ಣೋಹ ವಶಮಿತ್ಯೇವ ಜಾನನ್, ಇದು ನನ್ನ ಪ್ರಯತ್ನ ಏನಾಗ್ತಾ ಇದೆ, ಇದು ವಿಷ್ಣುವಿನ ವಶವಾಗಿದೆ ಅಂತ ತಿಳಿದುಕೊಂಡೇ ಮಾಡಬೇಕಂತೆ. ತಿಳಿದ್ರೆ ಇಲ್ಲ, ಅದನ್ನೇ ಅರಣ್ಯಕಾಚಾರ್ಯ ಹೇಳ್ತಾರೆ. ಈ ಪ್ರಯತ್ನ ಏನಾಗ್ತಾ ಇದೆ, ಇದು ವಿಷ್ಣುವಿನ ವಶವೇ ಅಂತ ತಿಳಿಯದೆ ನಾನು ಮಾಡುತ್ತಾ ಇದ್ದೇನೆ ಅಂತ ಮಾಡಿದರೆ ಸಾವಿರಾರು ನೀಚ ಜನ್ಮಗಳು ಬರುತ್ತೆ ಎಂಬ ಎಚ್ಚರ ಅಲ್ಲಿ ಕೊಟ್ಟು. ಪ್ರಯತ್ನ ಮಾಡ್ತಾ ಇರಬೇಕು, ಪ್ರಯತ್ನ ಮಾಡ್ತಾ ಇರಬೇಕು, ದೇವರು ಮಾಡಿಸಿದ್ದು ಅಂತ ತಿಳಿಯಬೇಕು. ಅಲ್ಲ, ಪ್ರಯತ್ನ ಮಾಡ್ತಾ ಇರೋದು ಅಂತ ಹೇಗೆ ಕೊಡುತ್ತೆ ದೇವರೇ ಮಾಡಿಸೋ ಕಾಲಕ್ಕೆ ಅಂದರೆ, ಹೀಗೆ ನಡೆಯುತ್ತೆ. ದೇವರು ನಮ್ಮಿಂದ ವಿಧಿ ನಿಷೇಧಗಳು ಗ್ರಹಣ ಮಾಡಿಸಿ ಆ ಕಾಲದಲ್ಲಿ ದೇವರೇ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ ಕಳೆದು ಬಿಡುತ್ತಾನೆ. ಯಾಕೆ ದಿನಾಗ್ಲೂ ಕೂಡ ನೀವು ಪ್ರವಚನ ಕೇಳುತ್ತೀರಾ, ದೇವರೇ ಮಾಡಿಸೋದು, ದೇವರೇ ನಮ್ಮಿಂದ ಎಲ್ಲ ಕಾರ್ಯ ಮಾಡಿಸೋದು ಅಂತ. ದೇವರೇ ಮಾಡೋದು ಅಲ್ಲ, ಮಾಡಿಸೋದು ಗೊತ್ತಾಯಿತು, ಆದರೆ ಬೆಳಿಗ್ಗೆದ್ದ ಕಾಲಕ್ಕೆ ನೆನಪಿರುತ್ತಾ ಇರಲ್ಲ. ಏನು ಓಡ್ತಾ ಇರ್ತೀವಲ್ಲ, ಅದು ಮಾಡು ಇದು ಮಾಡು, ಸಂಧ್ಯಾ ವಂದನೆ ಮಾಡು ಮಾಡು ಮಾಡು, ಪೂಜಾ ಮಾಡು ಇದು ಮಾಡು ಮಾಡು ಹೇಳ್ತಾನೆ ಇರ್ತೀವಲ್ಲ, ನಾವು ಓಡತಾ ಇರ್ತೀವಲ್ಲ ಮನಸ್ಸಿನಲ್ಲಿ, ಇದು ಮಾಡಬೇಕು ಅದು ಮಾಡಬೇಕು ಅಂತ. ಈ ಪ್ರವೃತ್ತಿ ಎಲ್ಲಿಂದ ಬಂತು? ದೇವರೇ ಮಾಡಿಸೋದನ್ನು ನೀ ಎಲ್ಲಿ ಮಾಡಿದ್ದಿ ಅಂದರೆ, ದೇವರೇ ನಮ್ಮಿಂದ ಆ ಆಲೋಚನೆ ಕೊಟ್ಟು ಮಾಡಬೇಕು ಮಾಡಬೇಕು ಅಂತ ಮಾಡಿಸ್ತಾನಲ್ಲ, ಅದು ಮಾಡಬೇಕು ಜೀವ, ಅದು ಬಿಟ್ಟು ಕೂಡ್ಲಿಕ್ಕಿಲ್ಲ. ಅಲ್ಲ ದೇವರೇ ಮಾಡಿಸೋದ್ರೆ ಮಾಡಿಸ್ಲಿ, ನಾನು ಕೂಡ್ತೀನಿ ಅಂತ ಕೂಡ್ಲಿಕ್ಕೂ ಇಲ್ಲ ಮಹಾರಾಯ, ದೇವರೇ ಓಡಿಸ್ತಾನೆ ಎಂಬುದಲ್ಲಿ ತಿಳಿಸಿಕೊಟ್ರಲ್ಲಿ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ನಿಮ್ಗೆ ತಿಳಿಯಬೇಕಾಗಿದ್ದೇನು, ಜೀವನದ್ದು ಪ್ರಯತ್ನ ಅಂಬೋದು ಇದೆ. ಅದು ದೇವರು ಮಾಡಿಸಿದರೇನೆ ಆಗುತ್ತೆ, ಅದು ಮಾಡಿಯೇನೆ ನಮಗೆ ಫಲ ಬರಲಿಕ್ಕೆ ಸಾಧ್ಯ. ಪ್ರಯತ್ನ ಅಂಬೋದು ಬೇಕೇ ಬೇಕು, ಪ್ರಯತ್ನವಿರುದ್ರೆ ನಮಗೇನೂ ಆಗಲ್ಲ. ಹಾಗಂತ ಆ ಪ್ರಯತ್ನ ನಾನೇ ಮಾಡ್ತೀನಿ ಅಂತ ಹೋಗ್ಬೇಡ, ಅದು ಸದಾ ದೇವರ ಅಧೀನವಾಗಿದೆ ಎಂಬುದು ಚೆನ್ನಾಗಿ ತಿಳಿ ಅಂತ ಆಚಾರ್ಯರು ಸ್ಪಷ್ಟವಾಗಿ ಹೆಡ್ಡಿಂಗ್ ಅಲ್ಲಿ ಹೇಳಿಬಿಟ್ಟಿದ್ದಾರೆಲ್ಲ ಅದನ್ನ. ಹಾ, ಇಲ್ಲಿ ಹೇಳ್ತಾ ಇದ್ದಾರೆ, ಏನದು ಚೆನ್ನಾಗಿ ಹೇಳಿದಿರಲ್ಲ, ಒಂದು ಶಬ್ದದಲ್ಲಿ ನೋಡು ಮಾಡು ಎಂಬುದರಲ್ಲಿ ಹೇಳಿಕೊಟ್ಟರು. ನೋಡು ನಲಿ ನಲಿದಾಡು ಕೊಂಡಾಡು ಅಂದರೆ ಇಲ್ಲಿ ನೋಡು ಅಂತ ಹೇಳಿದುಕೊಳ್ಳ ಅರ್ಥ ಏನು? ಶಬ್ದ ಪ್ರಯತ್ನಪೂರ್ವಕ ನೋಡು ಅಂತ ಅರ್ಥ. ಇಲ್ಲಿ ಇಷ್ಟು ನೀವು ಹೇಳಲಿಕ್ಕೆ ಸಂದರ್ಭ ಇಲ್ಲಿ ಬಂತು ನಿಮಗೆ, ಜೀವ ಸ್ವಸ್ವತಂತ್ರ, ಅವನ ಕರ್ತೃತ್ವ, ಪರಾಧೀನ ಕರ್ತೃತ್ವ, ಮತ್ತು ಅದರಲ್ಲಿ ಪ್ರಯತ್ನ ದೇವರೇ ಮಾಡಿಸೋದು ಅದು ತಿಳ್ಕೊಂಡೇ ಇರಬೇಕು. ತಿಳಿದೇ ಇಲ್ಲ ನಮ್ಮ ಪ್ರಯತ್ನ ಇಲ್ಲ ಅಂತ ತಿಳಿಬಾರದು, ಪ್ರಯತ್ನ ಇದೆ ಅಂತ ತಿಳಿಬೇಕು, ಅದು ದೇವರು ಮಾಡಿಸಿದ್ದೆ ಅಂತ ತಿಳಿಬೇಕು, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅಂತ ತಿಳಿಬಾರದು, ಅದಕ್ಕಾಗಿ ಚೂರು ಸ್ವಾತಂತ್ರ್ಯ ನಮ್ಮಲ್ಲಿ ನಾವು ತಂದ್ಕೋಬಾರದು. ಇಷ್ಟೆಲ್ಲ ಎಲ್ಲಿ ಬಂತು ಅಂದ್ರೆ ನೋಡು ನಲಿ ನಲಿದಾಡು ಕೊಂಡಾಡು ಅಂಬಲಿ ಎಷ್ಟು ತುಂಬಿ ಹೇಳಿದ್ದಾರೆ ದಾಸರಾಯರು, ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಅಮ್ಮ ಅಷ್ಟು ಹೇಳ, ಈಗ ಏನಾಗ್ತಾ ಇದೆ ಅಂದರೆ ಇದೇನು ಸತ್ಯ ಆಚಾರ್ಯ ಪ್ರಶ್ನೆ ಬರೋದು ಅಲ್ಲ ಅಲ್ಲ, ಮಾಮೂಲಾಗಿ ನಿಮಗೆ ಅಲ್ಲ ಬಹಳ ಜನಕ್ಕೆ ಬರೋದು, ಇದು ಇದು ಸತ್ಯವಾದ ವಿಚಾರವೇ. ಮಕ್ಕಳಿಗೆ ಹೇಳಲಿಕ್ಕೆ ಹೋದರೆ ಅದು ಅರ್ಥ ಆಗಲ್ಲ, ಅದಕ್ಕೆ ಏನು ಮಾಡಬೇಕು, ಯಾರು ಹೇಳೋದು ಬೇಡ, ಏನಂತ ಹೇಳಬೇಕು, ಅಲ್ಲಲ್ಲ ಅದೇ ಆಗ್ತಾ ಇದೆ, ಇದು ಸತ್ಯವಾದ ವಿಚಾರವೇ, ದೇವರೇ ಎಲ್ಲ ಮಾಡಿಸೋದು ಸತ್ಯವಾದ ವಿಚಾರವೇ. ಮಕ್ಕಳು ಹೇಳಿಬಿಟ್ರೆ ಹಾಳಾಗೋಗ್ಬಿಡ್ತಾರೆ, ಎಲ್ಲ ಜಗತ್ತೆಲ್ಲ ಹಾಳಾಗೋಗುತ್ತೆ, ಅದಕ್ಕೇನಂತ ಹೇಳಬೇಕು ಅವರಿಗೆ, ನೀವೇ ಮಾಡ್ರಿ ನೀವೇ ಮಾಡ್ರಿ ಅಂತ ಹೇಳಬೇಕು ಅಂತಲೇನೆ ಬರ್ತಾ ಇದೆ. ಇಲ್ಲೊಂದು ಸೂಕ್ಷ್ಮವಾದ ವಿಚಾರ ಇದೆ, ನಾವು ಮಕ್ಕಳಿಗಾಗ್ಲಿ ದೊಡ್ಡವರಿಗಾಗ್ಲಿ ಯಾರೇ ಆಗ್ಲಿ, ಇದು ಸತ್ಯವಾದ ವಿಚಾರವ? ಸೂರ್ಯನಷ್ಟು ಸತ್ಯವಾದ ವಿಚಾರವ? ಹೌದು. ಎರಡನೆಯದು ಸೂರ್ಯನಷ್ಟು ಸತ್ಯವಾದ ವಿಚಾರ ಯಾವುದು ಅಂತ ಹೇಳಿದರೆ, ಆ ಮಾಡುವ ಕಾಲಕ್ಕೂ ಕೂಡ ಏನ್ ನಾವು ನಿತ್ಯ ನಾ ಮಾಡ್ಬೇಕಪ್ಪ ಆಚಮನ ಅಂತ ಹೋಗ್ತೀವಿ, ಅದು ಮಾಡ್ತೀವ ನಾವು, ಅದು ದೇವರು ಮಾಡಿಸಿದ್ದೇ ಮಾಡ್ತಾ ಇದೀವ, ಅದೇ ಹೇಳಿದ್ರ ಆ ಮಾಡೋ ಕಾಲಕ್ಕೆ ಸ್ವಾಮಿಯೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಇಲ್ಲದೆ. ಇಲ್ಲಿ ಎರಡು ರೀತಿ, ದೇವರೇ ಮಾಡಿಸ್ತಾ ಇದ್ದಾನೆ ಎಂಬ ಶಾಸ್ತ್ರಜ್ಞಾನ ಬಂತು, ಮಾಡೋ ಕಾಲಕ್ಕೆ ನಮ್ಮ ಪ್ರಾರಬ್ಧ ಕರ್ಮಾನುಸಾರ ಮರ್ತೋಯಿತು, ಅದೊಂದು ರೀತಿ. ಹಾಗಲ್ಲ, ಬರೋ ಜ್ಞಾನವೇ ನಾನೊಂದು ಚೂರು ಮಾಡಬೇಕು ನನ್ನೊಂದು ಚೂರು ಸ್ವಾತಂತ್ರ್ಯ ಇದೆ ಅಂತ ಬಂದರೆ ಬರೋ ಕಾಲಕ್ಕೆ ತಪ್ಪಾಗಿ ಬಂತು. ಅವಾಗಿನ ಮಾಡೋ ಕಾಲಕ್ಕೇನಾಗುತ್ತೆ ಅಂದ್ರೆ, ಈ ಪ್ರಯತ್ನ ಆದರೂ ನಾನೊಂಚೂರು ನನ್ನ ಸ್ವಾತಂತ್ರ್ಯದಿಂದ ನಾನು ಮಾಡಬೇಕು, ನನಗೊಂಚೂರು ಸ್ವಾತಂತ್ರ್ಯ ಇದೆ ನಾನೊಂದು ಮಾಡಬೇಕು ಅಂತ ಒಂದಾದರೂ ಬಂದರೆ ಅದಕ್ಕೆ ಸಾವಿರಾರು ನೀತಿ ಜನ್ಮಗಳು ಬರುತ್ತೆ ಅಂತ ಅರಣ್ಯಕಾಚಾರ ಅಷ್ಟ ಹೇಳ್ತಾರೆ. ಅಸಂಖ್ಯಾತ ಜನ್ಮಗಳು ಬರುತ್ತೆ, ಒಂದು ಜನ್ಮ ಕಳ್ಕೊಳ್ಳಿಕ್ಕೆ ನೋಡಿದ್ರೆ ಅಸಂಖ್ಯಾತ ಜನ್ಮಗಳು ಬರುತ್ತೆ ಅಂತ ಹೇಳಿದ್ದು ಸೂರ್ಯನಷ್ಟು ಸತ್ಯ. ಹಾಗಾದರೆ ನಮ್ಮ ಮಕ್ಕಳಿಗೆ ಹೇಗೆ ಹೇಳಬೇಕು ಎಂಬುದು ಪಕ್ಕಕ್ಕಿಟ್ಟರೆ ನೋಡೋಣ, ಆ ಸಬ್ಜೆಕ್ಟ್ ತರೋಣ. ಆ ಮಕ್ಕಳಂತೂ ಮಾಡುವ ಪ್ರತಿಯೊಂದು ಕೆಲಸದಲ್ಲಿ, ಹುಡುಗಿದ್ದಾಗ್ಲಿಂದ ಸಾಯೋ ಪರ್ಯಂತ, ಅವರು ಪ್ರತಿಯೊಂದು ಕೆಲಸದಲ್ಲಿ ದೇವರೇ ಮಾಡಿಸ್ತಾ ಇದ್ದಾರೆ ಎಂಬ ಎಚ್ಚರಪೂರ್ವಕ ಮಾಡಿದರೇನೆ ಅವರಿಗೆ ಒಳ್ಳೆಯದಾಗುತ್ತೆ, ಇಲ್ಲದಿದ್ರೆ ಅವರಿಗೆ ಹಾಳಾಗುತ್ತೆ ಜೀವನ ಎಂಬುದು ನಮ್ಮ ಮನಸ್ಸಿಗೆ ಬರುತ್ತೋ ಇಲ್ಲವೋ, ಬರಬೇಕೋ ಇಲ್ಲವೋ. ಹಾಗಾದ್ರೆ ಇದು ಎಲ್ಲರಿಗೂ ಕಂಪಲ್ಸರಿ ತಿಳಿಸಬೇಕಾದ ಸಬ್ಜೆಕ್ಟೋ ಅಲ್ವೋ? ಹಾಗಾದರೆ ಹೇಗೆ ಎಲ್ಲರೂ ಅಪ ನೀವೆಲ್ಲ ಇದ್ದೀರಾ, ಇದು ಹೇಳಿದ್ದೀನಿ ನಾನು, ಹೌದಾ? ನೀವು ಎಂದಾದರೂ ಕೂಡ ಅಪಾರ್ಥ ಮಾಡಿಕೊಂಡು ಇದನ್ನ, ಅಂದರೆ ನಿಮ್ಮಲ್ಲಿ ಎಂದಾದರೂ ಕೂಡ ಎಲ್ಲ ದೇವರೇ ಮಾಡಿಸ್ತಾನೆ ಅಂತ ಸುಮ್ಮನೆ ಕೂಡುವುದಾಗ್ಲಿ, ಅಥವಾ ಖುಷಿ ಬಂದಂತೆ ಮಾಡಿ ಎಲ್ಲ ದೇವರಿಗೆ ಅಂತ ಬಾಲಲ್ಲಿ ಹಾರಿಸೋದಾಗ್ಲಿ, ಇಂಥ ಜನ ಪ್ರವೃತ್ತಿ ಬಂತಾ ನಿಮ್ಮಲ್ಲಿ? ಬಂದಿಲ್ಲಲ್ಲ, ನೀವು ಸರಿಯಾಗಿ ತಿಳ್ಕೊಂಡ್ರಲ್ಲ. ಹಾಗೆ ನಿಮ್ ನಿಮ್ ಮಕ್ಕಳಿಗೆ ನೀವು ಸರಿಯಾಗಿ ತಿಳಿಸಿದರೆ ಅವಾಗ ಅವರು ನಿಮ್ ಥರನೇ ತಪ್ಪು ಪ್ರವೃತ್ತಿ ಎಂದು ಮಾಡದೆ ಚೆನ್ನಾಗಿರ್ತಾರೆ. ಅಷ್ಟೇ ಉತ್ತರ. ಈಗಮ್ಮ, ನಮ್ ನಮ್ ಗುರುಗಳು ಅವ್ರಿಗಂತೂ ಗೊತ್ತಾ, ಎಲ್ಲ ತಾತ್ಪರ್ಯನ ಓದಿವ, ಚೆನ್ನಾಗಿ ಹೇಳಿದ್ದಾರ. ಅಪ್ಪ ಪುರುಷ ಪ್ರಯತ್ನ ಅಂತಿದೆ, ಅದು ದೇವರ ವಶ ಅಂತ ಯಾವಾಗ ತಿಳ್ಕೋ ಅಂತ ಪುರುಷ ಪ್ರಷ್ಟ ಹೇಳಿದ್ದಾರ. ಅದು ಗುರುಗಳಿಗೆ ಗೊತ್ತಾಯ್ತಾ? ಅವರಿಂದ ನಮಗೂ ಗೊತ್ತಾಯ್ತಾ? ಗುರು ಶಿಷ್ಯರಿಗೆ ಗೊತ್ತಾಯಿತು. ಅಲ್ಲಲ್ಲ, ಬೇರೆ ವಿಷಯ ಬಿಡೋಣ. ಗುರು ಶಿಷ್ಯರಿಗೆ ಗೊತ್ತಾಯಿತು. ಗುರು ಶಿಷ್ಯರ ಗುಂಪು, ಸುಧಾಮಂಗಳ ಮಾಡಿದವರ ಗುಂಪು, ಗುರುಗಳ ಗುಂಪು. ಆ ಗುರುಗಳು ಶಿಷ್ಯರಿಗೆ ಉಪದೇಶ ಅಂತ ಕೊಡಬೇಕಾ? ಶಿಷ್ಯರಿಗೆ ಉಪದೇಶ ಅಂತ ಕೊಡಬೇಕಾ? ಏನಪ್ಪ ಇದು ಮಾಡು ಅದು ಮಾಡು ಅಂತೇಳಿ ಫೋನ್ ಮಾಡಿ ಹೇಳಬೇಕಾ? ಏಕಾದಶಿ ಬಂದ್ರೆ ಅದು ಬಂದ್ರೆ ಇದು ಬಂದ್ರೆ? ಯಾರಾದ್ರೂ ಶಿಷ್ಯರು ಸ್ವಾಮಿ ನಂಗೇನ್ ಹೇಳ್ತೀರಾ ದೇವರಿಗೆಲ್ಲ ದೇವರಲ್ಲೆಲ್ಲ ಮಾಡಿಸೋದು ಅಂತೇಳಿ ಯಾರು ಉತ್ತರ ಕೊಟ್ರ? ಯಾವ ಸುಧಾಮಂಗಳ ಮಾಡಿದವರಾಗ್ಲಿ, ಯಾರು ಚೆನ್ನಾಗಿ ತಿಳ್ಕೊಂಡವರಾಗ್ಲಿ, ದೇವರೇ ಪ್ರಯತ್ನ ಮಾಡಿಸ್ತಾನೆ ತಿಳ್ಕೊಂಡವರಾಗ್ಲಿ, ಹೇಳೋರಾಗ್ಲಿ, ಹೇಳೋರು ಹೇಳಿಸ್ತಾ ಇದ್ದಾರೆ ಭಗವಂತ, ಕೇಳೋರು ಸ್ವಲ್ಪ ಚೆನ್ನಾಗಿ ಮಾಡಿಸ್ತಾ ಇದ್ದಾನೆ. ಸರಿ, ಅಂತ ಸುಧಾಮಂಗಳ ಮಾಡಿಕೊಂಡ ಪಂಡಿತರಲ್ಲಿ ಬಂದಂತೆ ಯಾರೇ ಬಂದರೂ ನಿಮಗೆ ಹೌದಪ್ಪ ದೇವರೇ ಮಾಡಿಸೋದು ಅಂತ ನಾ ಹೇಳಿದೆ ಇಷ್ಟು ಕಾಲ, ನೀವು ತಿಳ್ಕೊಂಡಿದ್ದೀರಾ, ಎಂದಾರು ತಪ್ಪು ಕೆಲಸ ಮಾಡಿದ್ದೀರಾ? ಅಲ್ಲಲ್ಲಲ್ಲ, ಈ ಥರ ಇದನ್ನ ದುರ್ಬಳಕೆ ಮಾಡಿಕೊಂಡು ಅಂತಹ ಪ್ರವೃತ್ತಿ ನಿಮ್ಮಲ್ಲಿ ಬಂತ? ಬರಲಿಲ್ಲ. ಹಾಗೆ ನಿಮ್ಮಿಂದ ಎಲ್ಲ ಪೀಳಿಗೆ ಬಂದರೆ ನೀವು ಗುರುಸ್ಥಾನ, ಅವರು ಶಿಷ್ಯಸ್ಥಾನ. ಹೇಗೆ ಎಲ್ಲಿ ಬರ್ತಾ ಇದೆ ಈ ವಿಷಯ? ಸರಿಯಾಗಿ ಅವರ ತಲೆಯಲ್ಲಿ ಫೀಡ್ ಮಾಡದಿದ್ದರೇನೇ ಬರ್ತಾ ಇದೆ ಎಲ್ಲ ತಪ್ಪಾದ ತಿಳುವಳಿಕೆ. ಅವರಿಗೆ ಚೂರು ಹೇಳಿ ಮಿಕ್ಕದ್ದೆಲ್ಲ ಹೇಳದೆ ಹೋಗದ್ದರಿಂದ ಅವರಿಗೆ ಗೊಂದಲ ಆಗಿಬಿಟ್ಟು ಸುಮ್ಮನೆ ಕೂಡುವ ಪ್ರಸಕ್ತಿ ಬರ್ತಾ ಇದೆ. ಅದರಿಂದ ಅವರಿಗೆ ನಿಮಗೆಲ್ಲ ಹೇಗೆ ಹೇಳಿದೆಯೋ ಹಾಗೇನೆ ಇನ್ ಡಿಟೇಲ್ ಚೆನ್ನಾಗಿ ಕೂಡಿಸಿ ಹೇಳಿದರೆ ಯಾವೊಬ್ಬ ವ್ಯಕ್ತಿಯಲ್ಲೂ ಕೂಡ ಭಗವಂತ ಈ ಥರ ಪ್ರವೃತ್ತಿಯನ್ನು ತಂದು ಕೊಡಲ್ಲ. ಸರಿಯಾಗಿ ಬರಬೇಕು ಫೀಡ್ಬ್ಯಾಕ್. ಹಾ, ಅಲ್ಲಿ ಇಷ್ಟು. ಮಕ್ಕಳಿಗೆ ಹೇಗೆ ಹೇಳಬೇಕು ಅಂತ ಹೇಳಿ,
ನಾವು ಸ್ವಲ್ಪ ವಯಸ್ಸು ಬಂದ್ಮೇಲೆ ತಿಳ್ಕೊಳ್ಳೋಷ್ಟು ಶಕ್ತಿ ದೇವರು ಕೊಡ್ತಾ ಇದೆ, ನಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅವನು ಅರ್ಥ ಮಾಡ್ತಾನೆ. ಈ ಚಿಕ್ಕ ಚಿಕ್ಕವರು ಇರ್ತಾರೆ, ಅವ್ರಿಗೆ ಯಾವ ಥರ ಹೇಳಬೇಕು ಅಂತ?
ಇಷ್ಟೇ, ಈ ಸಬ್ಜೆಕ್ಟ್ ಹೊರಟದ್ದು ಬಹಳ ಚಿಕ್ಕವರಿಗೆ ಹೇಳಬೇಡಿ, ಬಹಳ ಚಿಕ್ಕವರಿಗೆ ಹೇಳಬೇಡಿ. ಯಾವಾಗಾದರೂ ಸಬ್ಜೆಕ್ಟು ಅಲ್ಲಲ್ಲಿ ಎಲಿಮೆಂಟ್ರಿದು ಎರಡನೇ ಕ್ಲಾಸು, ಮೂರನೇ ಕ್ಲಾಸು, ನಾಲ್ಕನೇ ಕ್ಲಾಸು ಅಂತಿರುತ್ತೆ, ಪಿ ಎಚ್ ಡಿ ಅಂತಿರುತ್ತೆ, ಯಾವ್ದ್ಯಾವ್ದು ಯಾವಾಗ ಹೇಳಬೇಕು ಎಲ್ಲ ಅವನಿಗೆ ಹೇಳಬೇಕಾಗಿದೆ. ಆ ಹುಡುಗನಿಗೆ ಎಲ್ಲ ಸಬ್ಜೆಕ್ಟ್ಸ್ಗಳು ಮನೆಯ ತುಂಬಷ್ಟು ಪುಸ್ತಕ ಇವೆ, ಅವರವರಿಗೆ ಯಾವ್ಯಾವ ಹಂತಕ್ಕೆ ಬಂದರೆ ಅವಾಗವಾಗ ಹೇಳಬೇಕು ಅಂತ. ಹೌದು, ಆದರೆ ಇವಾಗ ಅದು ಎಲ್ಲರೂ ಮಾಡೋದೇ ಅಲ್ಲ, ಇದು ಎಲ್ಲ ಒಳ್ಳೆ ದೇವರೇ ಮಾಡಿಸೋದು. ಜಗತ್ತಿಗೆ ಹೇಳಿದ್ರೆ ಜಗತ್ತು ಹಾಳಾಗಿ ಹೋಗುತ್ತೆ, ಜಗತ್ತಿನಲ್ಲಿ ಎಲ್ಲ ಮಿಕ್ಸ್ ಆಗಿರ್ತಾರೆ, ಜಗತ್ತಿನಲ್ಲಿ ಎಲ್ಲ ಮಿಕ್ಸ್ ಆಗಿರ್ತಾರೆ, ಹೀಗೆ ಹೇಳಿದ್ರೆ ಹಾಳಾಗಿ ಹೋಗ್ತಾರಲ್ಲ ಅಂತ ಆ ಪ್ರಶ್ನೆ ಕೂಡ ನೋಡಬೇಕಲ್ಲ. ಅಂಥ ಕಾಲಕ್ಕೆ ಯಾರು ಯೋಗ್ಯರೋ ಅವ್ರಿಗೆ ಹೇಳಬೇಕು, ಅಥವಾ ಹೇಳಿಲ್ಲ ಯೋಗ್ಯತೆ ಬಂದ ಮೇಲೆ ಹೇಳಬೇಕು ಎಂಬುದು ಬರ್ತಾ ಇದೆ. ಅದರಲ್ಲಿ ದುರಂತ ಏನು ಅಂದರೆ, ನನ್ನಂಥವ್ರ ಹತ್ರ ನೀವು ಬಂದಾಗ ನಾನು ದೇವರೇ ಮಾಡಿಸೋದು ಅಂತಿದ್ರೂ ಕೂಡ ನಿಮ್ಮ ಪ್ರಯತ್ನ ನೀವು ಮಾಡಿ ಅಂತ ಹೇಳ್ತಾ ಬಂದೆ. ಯಾರು ಚಿಕ್ಕ ಹುಡುಗಿ ಹೇಳಿದಂತೆ, ಚಿಕ್ಕ ಹುಡುಗರಿಗೆ ನಾ ಹೇಳಿದೆ ಏನಂತ, ಅವರಿಗೆ ಇದು ತಿಳ್ಕೊಳ್ಳುವ ಹಂತ ಇಲ್ಲ, ಆದ ಕಾರಣ ಭಗವಂತನೇ ಗ್ರಹಣ ಮಾಡಿಸಿ ಮಾಡಿಸ್ತಾನೆ ಅಂತ ತಿಳ್ಕೊಂಡು ಅಪ್ಪ ನೀ ಮಾಡು ನೀ ಬಿಡು ಅಂತ ಚಿಕ್ಕ ಹುಡುಗರಿಗೆ ಹೇಳಿದೆ. ಆದ್ಮೇಲೆ ಚೂ ದೊಡ್ಡವರು ಆದರು, ಆದರೂ ಕೂಡ ನಾನೇನ್ ಮಾಡಿದೆ, ಈ ದೊಡ್ಡವರು ಹೋಗಿ ಮತ್ತೂ ಚಿಕ್ಕವರಿಗೆ ಹೇಳಿಬಿಡ್ತಾರೇನೋ, ಇನ್ನೇ ಈ ಒಂದು ದೊಡ್ಡವನಾಗಿಲ್ಲ, ಚಿಕ್ಕವ್ರಿಗೆ ಹೇಳಿದ್ರೆ ಅವರು ಹಾಳಾಗಾಗ್ತಾರೆ ಅಂತೇಳಿ ಈ ದೊಡ್ಡವನಾದ ಹುಡುಗನಿಗೂ ಕೂಡ ಇದು ಹೇಳಲಿಲ್ಲ. ನಾನು ಏನ್ ಮಾಡಿದೆ, ಮತ್ತು ಅವನಿಗೆ ನೀನೇ ಮಾಡು ನೀನೇ ಮಾಡು ಅಂತ ಹೇಳಿದೆ. ಮತ್ತ ಒಂದು ದೊಡ್ಡವನಾದ್ಮೇಲೆ ಅವನಿಗಿಂತ ಚಿಕ್ಕವರಿಗೆ ಅವನು ಹೇಳಿಬಿಟ್ರೆ ಇಡೀ ಜಗತ್ತು ಮತ್ತು ಹಾಳಾಗಿ ಹೋಗುತ್ತೇನೋ ಅಂತ ಹೇಳಿಬಿಟ್ಟು ಅವನಿಗೂ ಹೇಳಲಿಲ್ಲ. ಕೊನೆಗೆ ಅವನು ಮುದುಕನಾಗಿ ಸಾಯೋಪರಿ ಅಂತ ನಾನು ಹೇಳೋಕ್ಕೇ ಇಲ್ಲ ಅವನಿಗೆ. ಯಾಕೆ, ಅವನಿಂದ ಮತ್ತು ಚಿಕ್ಕವರಿಗೆ ನೀ ಹೇಳಬೇಡ ನೀ ಹೇಳಬೇಡ ಅಂತ ಹೇಳಬೇಕು. ಆದರೆ ಅವ್ರಿಗೆ ಹೇಳೋ ಕಾಲಕ್ಕೆ ಚಿಕ್ಕ ಮಕ್ಕಳು ಒಂದು ಪಕ್ಕದಲ್ಲಿ ಕೇಳಿಬಿಟ್ರೆ ಗತಿ ಏನು? ಕೇಳಿಬಿಟ್ರೆ ಅವರೆಲ್ಲ ಹಾಳಾಗೋಗ್ತಾರೆ. ಆದ್ದರಿಂದ ಇದನ್ನ ಯಾರಿಗೆ ಎಂದು ಹೇಳದೆ ಇರುವಂತ ವ್ಯವಸ್ಥೆ ನಾವೇ ಮಾಡ್ತಾ ಇದ್ದೀವಿ. ಹಾಗೆ ಆಗಿದ್ದು ದೊಡ್ಡವರು ಬಂದರೂ ನೀವೇ ಮಾಡಬೇಕು, ಚಿಕ್ಕವರು ಬಂದರೂ ನೀವೇ ಮಾಡಬೇಕು, ಯಾವಾಗಲೂ ನೀವೇ ಮಾಡಬೇಕು ಅಂತಲೇ ಹೇಳ್ತಾ ಇದ್ದೀವಿ. ಭಗವಂತ ಮಾಡಿ ಮಾಡಿಸ್ತಾ ಇದ್ದಾನಂತ ಹೇಳಿಲ್ಲ. ಹಾಗಾದರೆ ಇದನ್ನು ಡೈರೆಕ್ಟ್ ಆಗಿ ಹೇಳಿಬಿಟ್ರೆ ಜಗತ್ತೆಲ್ಲ ಹಾಳಾಗುತ್ತೆ ಅಂತ ಅಂಬೋದಾದರೆ ಹರಿಕಥಾಮೃತ ಸಾರದಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ಇದ್ದಿಲ್ಲ ದಾಸರು. ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಸ್ಪಷ್ಟವಾಗಿ ಬಿಚ್ಚಿ ಗ್ರಂಥದಲ್ಲಿ ಹೇಳ್ತಾನೆ ಇದ್ದಿಲ್ಲ. ಈಗ ಸಂಸ್ಕೃತ ಯಾರಿಗೆ ಬರಲ್ಲ, ಆಗ ಮನೆ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆಲ್ಲ ಸಂಸ್ಕೃತ ಬರ್ತಾ ಇತ್ತು, ಹೌದಾ? ಎಲ್ಲರೂ ಹೇಳುವ ಪಾಠಗಳನ್ನು ಕೇಳ್ತಾನೆ ಕೊಡ್ತಾ ಇದ್ರು. ಗಂಡಂದ್ರೆ ಹೇಳುವ ಪಾಠಗಳನ್ನ ಎಲ್ಲರೂ ಕೇಳಿಸಿಕೊಂಡೇ ಅಡುಗೆ ಮಾಡ್ತಾ ಇದ್ರು. ಅಂತಹ ಕಾಲಕ್ಕೆ ತಾತ್ಪರ್ಯ ನಿರ್ಣಯದ ವಾಕ್ಯ ಯಾವೊಬ್ಬ ಹೆಣ್ಣಿನ ತಲೆಯಲ್ಲಿ ಹೋದ್ರೂ ಅಪಾರ್ಥ ಆಗುತ್ತಲ್ಲ ಅಂತ ಬರೆಯದೇ ಬಿಟ್ರ ಆಚಾರ್ಯರು. ಶಿಷ್ಯರಿಂದ ಗ್ರಂಥಸ್ಥ ಮಾಡಿಸಿದ್ರು, ಅದಕ್ಕೆ ಟಿಪ್ಪಣಿಕಾರರ ವ್ಯಾಖ್ಯಾನ ಬರೆದ್ರು. ಆಚಾರ್ಯ ಸ್ಪಷ್ಟ ಬರೀತಾರೆ, ಏನು ಯೋಗ್ಯತಾ, ಅನಾದಿ ಕರ್ಮ, ಜೀವನ ಪ್ರಯತ್ನ, ಈ ಮೂರು ಕಾರಣ, ಆ ಮೂರು ವಿಷ್ಣುವಿನ ಸದಾವಶವಾಗಿವೆ ಅಂತ ಸ್ಪಷ್ಟ ಬರೆದರೆ, ಒಂದು ವೇಳೆ ಇದು ಹೊರಗೆ ಬಂದ್ಬಿಟ್ರೆ ಜಗತ್ತೆಲ್ಲ ಹಾಳಾಗೋಗುತ್ತಲ್ಲ ಅಪಾರ್ಥ ಮಾಡಿಕೊಂಡು ಅಂತ ಹೇಳಿದರೆ ಹಾಗೆ ಹಾಳಾಗಬೇಕಾಗಿತ್ತಲ್ಲ. ಯಾರು ಹಾಳಾಗ್ಲಿಲ್ಲ. ಅಷ್ಟೇ ಅಲ್ಲ, ಒಂದು ನಾವು ಹೇಳುತ್ತೇವೆ ಏನಂತ, ಎಲ್ಲರ ಕರ್ಮ ನಿಶ್ಚಯ ಆಗಿದೆ ಸಾಯೋ ಪರ್ಯಂತ, ನಂತರ ಮೋಕ್ಷಕ್ಕೆ ಹೋಗೋ ಪರ್ಯಂತ ಪ್ರತಿಯೊಬ್ಬರ ಕರ್ಮ ನಿಶ್ಚಯ ಆಗಿದೆ ಅಂತ ಹೇಳ್ತೀವಿ. ಅಂಥ ಕರ್ಮ ನಿಶ್ಚಯ ಆದಾಗ ಪ್ರತ್ಯೇಕ ನಾವು ಹೇಳಿದಾಗ ಹಾಳಾಗಿ ಹೋಗ್ತಾರೆ ಅಂದ್ರೆ, ಅಥವಾ ನಾವು ಹೇಳೋದು ಅವರು ಹಾಳಾಗಿ ಹೋಗೋದು ಅಂದ್ರೆ ಹಾಳಾಗ್ಲಿಕ್ಕಾದ ಸ್ವಾತಂತ್ರ್ಯ ಇದೆ ಅಂತ ಹೇಳಿದಂಗಾಯ್ತಲ್ಲ. ಆದ್ದರಿಂದ ಭಗವಂತ ಯಾರ್ಯಾರಿಗೆ ಯಾವ ಯಾವ ಜ್ಞಾನ ಎಲ್ಲೆಲ್ಲಿ ತಲುಪಿಸಿ ಹೇಗೆ ಹೇಗೆ ಕೊಡಿಸಬೇಕೋ ಅವನ ಜವಾಬ್ದಾರಿ ಹೊತ್ತುಕೊಂಡದ್ದರಿಂದ ಆಚಾರ್ಯರು ಸ್ಪಷ್ಟವಾಗಿ ಗ್ರಂಥದಲ್ಲಿ ಹೇಳಿದ್ರು, ಶಿಷ್ಯರಿಗೂ ಹೇಳಿದ್ರು, ಜಗನ್ನಾಥದಾಸರು ಗ್ರಂಥದಲ್ಲಿ ಹೇಳಿದ್ರು. ಹಾಗಂತ ನಿಮ್ಮನ್ನು ಚಿಕ್ಕ ಮಕ್ಕಳಿಗೆ ಹೇಳಿ ಅಂತ ಹೇಳಿಲ್ಲ. ಆದರೆ ಅವರಿಗೆ ತಿಳ್ಕೊಳ್ಳೋ ವಯಸ್ಸು ಬಂದ ಮೇಲೆ ಹೇಳಲೇಬೇಕಾದ ವಿಚಾರವಿದು. ಹಾಗೆ ನೀವು ನೆಗ್ಲೆಕ್ಟ್ ಮಾಡ್ತಾ ಬಂದರೆ ಇವಾಗ ನೋಡಿ, ಸಮಾಜದಲ್ಲಿ ಯಾವ ಒಬ್ಬ ದೊಡ್ಡ ವ್ಯಕ್ತಿಯನ್ನ ಸಾಯೋ ವ್ಯಕ್ತಿಯನ್ನು ಹಿಡ್ಕೊಂಡು, ಸಾಮಾನ್ಯ ಜನರು, ಲೌಕಿಕ ಜನರು ಹೇಳ್ತಾ ಇದ್ದೇನೆ ನಾನು, ಸಾಮಾನ್ಯ ಜನರು ಯಾರನ್ನೇ ಹಿಡ್ಕೊಂಡು ಕೇಳಿ ಏ ನಮ್ದು ನಾ ಮಾಡಬೇಕಪ್ಪ ಅಂತ ಹೇಳ್ತಾರಷ್ಟೇ ಹೊರತು, ಅದರಲ್ಲೂ ಮತ್ತವರನ್ನು ಹಿಡಿದು ಏನ್ರಿ ನಿಮ್ದು ನೀವು ಮಾಡಬೇಕು ಅಂತ ಹೇಳ್ತೀರಲ್ಲ, ನಿಮ್ಮ ಅರ್ಥ ಏನು ಅಂದ್ರೆ ದೇವರೇ ಅದನ್ನು ಮಾಡಿಸೋದಲ್ಲ, ನಂದು ದೇವರಿಲ್ಲದೆ ನಾನೊಂದು ಚೂರು ಮಾಡಬೇಕು ಪ್ರಯತ್ನ, ಆದಮೇಲೆ ದೇವರು ಬರಬೇಕು ಅಂತಲೇ ಎಲ್ಲರೂ ಬಾಯಿ ಬಿಟ್ಟು ಹೇಳ್ತಾ ಬರ್ತಾರೆ ಜಗತ್ತಿನಲ್ಲಿ, ಹೌದಾ ಅಲ್ವಾ? ಅವನು ಸಾಯೋಪರ್ಯಂತ ಅದೇ ತಲೆಯಲ್ಲಿ ಇಟ್ಟುಕೊಂಡು ಸತ್ತರೆ ಆಚಾರ್ಯ ಶಾಸ್ತ್ರ ಬಂದು ಪ್ರಧಾನ ಬುಡ ಅದು, ಸ್ವಾಮಿಯ ಸ್ವತಂತ್ರ ಅಂತ, ಅದಕ್ಕೆ ಮೂಲ ಘಾತ ಕೊಟ್ಟಂಗಾಯಿತಲ್ಲ, ಸಾಧನೆ ಮಾಡಿತ್ತೇನು, ಹೌದಲ್ಲಮ್ಮ? ಯಾವಾಗ ಹೇಳಬೇಕು ಎಂಬುದು ನಿರ್ಣಯ, ಹೌದು ಚೂರು ಬುದ್ಧಿ ಬಂದ್ಮೇಲೆ ಹೇಳಿ, ಆವಾಗ್ಲೂ ಹೇಳದೆ ಇಡೀ ಜಗತ್ತಿಗೆ ಹೇಳಿಬಿಟ್ರೆ ಹಾಳಾಗೋಗ್ತಾರೆ ಅಂದ್ರೆ ಇದ್ದತ್ತೇ ಆದ ಸಿದ್ಧಾಂತ ಹೇಳಲಿಕ್ಕೆ ಅಲ್ವಾ? ಹಾಗೆ ಹೇಳಿದ್ದವರಲ್ಲಿ ಎಲ್ಲಾ ಕೇಳಿದವರೆಲ್ಲ ಹಾಳಾಗಿದ್ದಾರಾ? ಇಲ್ಲ. ಯಾರು ಹಾಳಾಗಿದ್ದಾರೆ ಸರಿಯಾಗಿ ನೋಡಿ, ಅಂದರೆ ಯಾರಾದರೆ ತಪ್ಪು ತಿಳಿದಿದ್ರು ಅವರು ಮಾತ್ರ ಹಾಳಾದರು, ಯಾರು ತಪ್ಪು ತಿಳಿದಿದ್ರು ಅವರು ಮಾತ್ರ ಹಾಳಾದರು. ಇದು ಹೇಳೋದೇನು ಗೊತ್ತಾ, ಈ ದೇವರೇ ಮಾಡಿಸ್ತಾ ಇದ್ದಾರೆ ಎಂಬುದು ಸತ್ಯ, ಆದರೆ ಅವರು ಯಾರಿಗೂ ಹೇಳಬಾರದು, ಹೇಳಿದ್ರೆ ಹಾಳಾಗಿ ಹೋಗ್ತಾರೆ. ಯಾಕಂದ್ರೆ ಬಹಳ ಜನ ದೇವರೇ ಮಾಡಿಸ್ತಾರೆ ಅಂತ ಹೇಳಿ ಏಕಾದಶಿ ದಿವಸ ಹೊಟ್ಟೆಯಿಂದ ಚಿಪ್ಸ್ ತರಿಸ್ಕೊಂಡು ತಿಂದು ಎಲ್ಲ ಮಾಡಿಬಿಟ್ಟು ಎಲ್ಲ ದೇವರೇ ಅಂತ ಹೋದ್ರು, ಅಂಥವರಿಂದ ಅಂತಹ ಗುಂಪು ತಯಾರಾಯಿತು, ಅದ ಕಾರಣ ಇದು ಜಗತ್ತಿಗೆ ಹೇಳಬಾರದು ಅಂದ್ರು. ಆದರೆ ಅವರೆಂಥವರು ಇದ್ದದ್ದನ್ನ ತಪ್ಪಾಗಿ ತಿಳಿದವರು. ಏನಂತ ತಿಳಿದ್ರು ಅವರು? ಎಲ್ಲ ದೇವರೇ ಮಾಡ್ಕೊಂಡು ಹೋಗ್ತಾರೆ, ನಂದೇನಿಲ್ಲ ಅಂತ ತಿಳಿದರು. ಜೀವನ ಪ್ರಯತ್ನ ಇದೆ, ದೇವರು ಜೀವನ ಪ್ರಯತ್ನ ಮೂಲಕವಾಗಿಯೇ ತಪ್ಪು ಮಾಡಿಸ್ತಾನೆ ಕೆಲವೊಂದ್ಸಲ. ಅದಕ್ಕೆ ದಾಸರ ಹೇಳ್ತಾರೆ, ಮಾಡಿಸಿದರೆ ಕೇಡು, ಜೀವನ ಹಿಂದಿನ ಕರ್ಮಾನುಸಾರ ಭಗವಂತನೇ ತಪ್ಪು ಮಾಡಿಸಿದರೆ ಪಶ್ಚಾತ್ತಾಪ ಬೀಳು ಅಂತ ಹೇಳ್ತಾರೆ. ಅಯ್ಯೋ ದೇವರು ನನ್ನಿಂದ ಹೀಗೆ ಮಾಡಿಸೋದಕ್ಕೆ ಕಾರಣ ನನ್ನದೇ ಬುಡ ಕೂತಿದೆ ಅಂತ ದುಃಖ ಪಡಯ್ಯ, ಅಯ್ಯೋ ಈ ಬುಡ ಕಳಿಯಪ್ಪ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ, ದಾಸರಾಯರು ಹೇಳಿದ್ದಾರೆ. ಅದನ್ನು ಅಪಾರ್ಥ ಮಾಡಿಕೊಂಡು ಅವ್ರು ಏನ್ ಮಾಡಿದ್ರು, ಎಲ್ಲ ದೇವರೇ ಮಾಡ್ತಿದ್ರು, ನಾನು ದುಃಖ ಆದ್ರೆ ಯಾಕೆ ಪಡ್ಲಿ ಅಂತ ಹೊರಟೋದ್ರು. ಇಲ್ಲಿ ಕಾರಣ ಯಾವುದಾಯಿತು? ಅವರಿಗೆ ಸರಿಯಾದ ತಿಳುವಳಿಕೆ ಇಲ್ಲದ್ದೇ ಕಾರಣ ಆಯಿತಷ್ಟೇ ಹೊರತು, ತಿಳುವಳಿಕೆ ಸರಿಯಾಗಿದ್ದವರು ಆ ರೀತಿ ಪ್ರವರ್ತನೆ ಮಾಡ್ತಾರಾ? ಸರ್ವಥ ಮಾಡಲ್ಲ. ಆದ್ದರಿಂದ ಇದನ್ನ ನಾವು ಜಗತ್ತಿಗೆ ಹೇಗೆ ಕೊಡಬೇಕು ಅಂತ ಹೇಳಿದರೆ, ಮಿನಿಮಮ್ ಸಂಧ್ಯಾ ವಂದನೆ, ದೇವರ ಪೂಜಾ, ಹೇಗೆ ಕ್ಲಾಸಸ್ ಅಂತ ಇಟ್ಟು ಅಥವಾ ಬೇಸಿಗೆ ಶಿಬಿರ ಅಂತಿಟ್ಟು ಕಂಡಕ್ಟ್ ಮಾಡಿ ಕೊಡ್ತೀವೋ ಆ ಥರ ಇನ್ಡಿಟೈಲ್ಡ್ ಆಗಿ ನಾವು ತಪ್ಪು ಹೆಜ್ಜೆ ಹಾಕ್ಲಿಕ್ಕಿಲ್ಲ. ಒಂದು ಕಡೆ ದೇವರೇ ಸ್ವತಂತ್ರ, ಅವನೇ ಎಲ್ಲ ಮಾಡಿಸ್ತಾ ಇದ್ದಾನೆ, ಪ್ರಯತ್ನವು ಅವನಿಂದಲೇ ಆಗ್ತಾ ಇದೆ ಎಂಬುದು ಬರಬೇಕು. ಪ್ರಯತ್ನ ದೇವರು ಮಾಡಿಸಿದ ಪ್ರಯತ್ನ ನಾನು ಮಾಡಲೇಬೇಕು ಎಂಬುದು ಬರಬೇಕು. ದೇವರು ಮಾಡಿಸಿದ ಪ್ರಯತ್ನ ಹುಟ್ಟಿಸ್ತಾನೆ ಭಗವಂತ, ಮಾಡಲೇಬೇಕು. ಹೀಗೆ ಹಾಗೆ ಹುಟ್ಟತಾ ಇಲ್ಲ ನಮ್ಮಲ್ಲಿ, ಅದು ಮಾಡಲೇಬೇಕು ಅಂತ ಎರಡನ್ನು ಕೂಡ ಚೆನ್ನಾಗಿ ತಿಳಿಯುವಂತೆ ವರ್ಕ್ಶಾಪ್ ಕಂಡಕ್ಟ್ ಮಾಡಿ, ನೋಡಪ್ಪ ಹೀಗೆ, ನೋಡಪ್ಪ ಹೀಗೆ, ತಪ್ಪು ತಿಳಿಬೇಡ, ಹೀಗೆ ಮಾಡು ಅಂತ ಹೇಳಿ ಅವರಲ್ಲಿ ಹುಟ್ಟುವ ಸಾವಿರಾರು ಪ್ರಶ್ನೆಗಳಿಗೆ ಎಲ್ಲ ಉತ್ತರ ಕೊಟ್ಟು ಹೌದಯ್ಯ ಅಂತ ಮಾಡಿಸಿದರೆ ಯಾವ ಹುಡುಗ ತಪ್ಪುತ್ತಾನೆ, ಜಗತ್ತು ಎಲ್ಲಿ ತಪ್ಪುತ್ತೆ? ಅವರು ಅಪಾರ್ಥ ಮಾಡಿಕೊಂಡು ತಪ್ಪಿದವರು ಯಾರಿದ್ದಾರಲ್ಲ, ಅವರೊಂದು ದುಷ್ಟ ಅಂತ ಇಟ್ಟುಕೊಂಡು ಇಡೀ ಜಗತ್ತನ್ನ ಬಲಿ ಕೊಡ್ತಾ ಇದ್ದೀವಿ ನಾವು, ಹೌದೋ ಅಲ್ವೋ? ಇಡೀ ಜಗತ್ತನ್ನ ಸತ್ಯವಾದ ವಿಚಾರ ಹೇಳದೆ ನೀವೇ ನಿಮ್ ಪ್ರಯತ್ನ ಮಾಡಿ ಅಂತ ಒಂದು ಮಾತು ಹೇಳಿದ್ದಕ್ಕೆ ಇಡೀ ಜಗತ್ತೇನು ಮಾಡ್ತಾ ಇದೀವಾಗ? ಪ್ರತಿಯೊಬ್ಬರು ಕೂಡ ಸಾಧಕರಾದವರೆಲ್ಲರೂ ಕೂಡ ಇಲ್ಲಪ್ಪ ನನ್ನ ಪ್ರಯತ್ನ ನಾ ಮಾಡಬೇಕು ಅಂದ್ರೆ ಅರ್ಥ ಏನು ಅಂತ ಒಬ್ಬರನ್ನು ಮುಟ್ಟಿ ನೋಡಿದರೆ, ಎಲ್ಲರನ್ನು ಮುಟ್ಟಿ ನೋಡಿದರೆ ಬರೋ ಮಾತೇನು? ಎಲ್ಲ ದೇವರೇ ಮಾಡಿಸೋದ್ರಿ, ಆದರೆ ಈ ಪ್ರಯತ್ನ ಮಾತ್ರ ನಾನೇ ಮಾಡಬೇಕು ನನ್ನ ಸ್ವಂತ ಸ್ವಾತಂತ್ರ್ಯದಿಂದ ಅಂತ. ಸ್ವಾತಂತ್ರ್ಯ ಶಬ್ದ ಬರಲ್ಲಷ್ಟೇ. ಏನ್ ಹೇಳ್ತಾರೆ, ದೇವರಿಲ್ಲದೆ ನಾನು ಪ್ರಯತ್ನ ಮಾಡಿದರೆ, ಅಂದ್ರೆ ನನ್ನ ಪ್ರಯತ್ನ ನಾ ಮಾಡುವುದು ಎಂಬ ತಾತ್ಪರ್ಯ ಅದು. ಆದರೆ ಆಚಾರ್ಯ ಹೇಳಿದ್ದು ನಿನ್ನ ಪ್ರಯತ್ನ ನೀ ಮಾಡು ಎಂಬುದು ಸತ್ಯ, ಅದರಲ್ಲಿ ತಾತ್ಪರ್ಯ ಏನಿತ್ತು? ದೇವರೇ ನಿನ್ನ ಪ್ರಯತ್ನ ಮಾಡಿಸ್ತಾನೆ, ನಿನ್ನ ಪ್ರಯತ್ನ ದೇವರೇ ಮಾಡಿಸಿದಾಗ ನೀ ಮಾಡಯ್ಯ ಅಂತ ಹೇಳಿದರೆ ಅದನ್ನು ಅಪಾರ್ಥ ಮಾಡಿಕೊಂಡು ನನ್ನ ಪ್ರಯತ್ನ ನಾ ಮಾಡಬೇಕು ಅಂದ್ರೆ ದೇವರಿಲ್ಲ ಅಂದ್ರೆ ತಲೆಯಲ್ಲಿ ಏನು ಕೂತಿರುತ್ತೆ? ದೇವರು ಬೇಡ, ನಂದು ನಾನು ಚೂರು ಮಾಡ್ತೇನೆ, ನಂದು ನಾನು ಚೂರು ಮಾಡ್ತೇನೆ, ಅವಾಗ ದೇವರು ಅನುಗ್ರಹ ಮಾಡಲಿ. ಇದಕ್ಕೆ ದೃಷ್ಟಾಂತ ಬಹಳ ಜನ ಕೊಡುವುದುಂಟು. ಏನಂತ ಅಲ್ಲ, ಎಕ್ಸಾಮ್ ಬರೆದರೆ ನಿಂಗೆ ರಿಸಲ್ಟ್ ಬರುತ್ತಪ್ಪ, ಎಕ್ಸಾಮೇ ಬರೆಯಲ್ಲ ಅಂತ ನೀನು ಕೂತರೆ ರಿಸಲ್ಟ್ ಹೇಗೆ ಕೊಡ್ತಾರೆ? ಏನು ದೃಷ್ಟಾಂತ, ಎಕ್ಸಾಮ್ ನೀ ಬರಿಬೇಕು, ರಿಸಲ್ಟ್ ಬೇರೆಯವರು ಕೊಡಬೇಕು. ಹಾಗೆ ಪ್ರಯತ್ನ ನೀ ಮಾಡಬೇಕು, ದೇವರು ನಂತರ ಫಲ ಕೊಡ್ತಾರೆ. ಅಂದ್ರೆ ಇದಲ್ಲಿ ಎಷ್ಟಾಯಿತು ಅಂದ್ರೆ ಪ್ರಯತ್ನ ನಾನೇ ಮಾಡಬೇಕು, ದೇವರು ಮಾಡಿಸೋದಲ್ಲ ಅಂತ ಚೆನ್ನಾಗಿ ತಲೆಯಲ್ಲಿ ಇಂಜೆಕ್ಟ್ ಆಗ್ತಾ ಬಂತು. ಹೌದಲ್ಲಮ್ಮ, ಅಲ್ಲ ನಾನು ಹೇಳಿದ್ದು ಸತ್ಯವಾ ಅಲ್ವಾ? ನಿಮ್ ತಲೆಯಲ್ಲಿ ಅದೇ ಇತ್ತಾ ಇಲ್ವಾ? ಇದಕ್ಕೆ ಹೀಗಾಗ್ತಾ ಇದೆ. ಸ್ಪಷ್ಟ ಅಲ್ವಾ ಅಂದ್ರೆ ಒಟ್ಟಾರೆ ಆ ತಾತ್ಪರ್ಯ ಏನು, ಎಲ್ಲ ಎಕ್ಸಾಮ್ ಬರೆಯೋ ಕಾಲಕ್ಕೆ ನಿಮ್ದು ಹೇಗಿರುತ್ತೋ ಹಾಗೆ ಎಲ್ಲಾ ಕರ್ಮದಲ್ಲೂ ದೇವರದ್ದು ಬೇರೆ ಎಲ್ಲ ಇರುತ್ತೆ, ನಿಮ್ ಪರ್ಸೆಂಟೇಜ್ ಇರುತ್ತೆ. ಅಂದ್ರೆ ನಿಮ್ ತಲೆಗೆ ಅರ್ಥ ಆಗಿದ್ದೇನು, ದೇವರಿಲ್ಲದೇನೆ ನಮ್ದೊಂದು ಚೂರು 2% ಇದೆ ಅಂತ, ಹೌದೋ ಅಲ್ವೋ? ಹಾಗೆ ಅರ್ಥ ಆಗಿಲ್ವಾ? ಅಲ್ಲಮ್ಮ, ಯಾವಾಗ್ಲೂ ಅದೇ ಗೊತ್ತಾಗುತ್ತಲ್ಲ, ನಿಮ್ದು ನೀವು 2% ಮಾಡಿ ಅಂತ ಹೇಳಿದ್ರೆ 2% ದೇವರಿಲ್ಲದೇ ಮಾಡಬೇಕು ಅಂತ, ಇಲ್ಲದಿದ್ರೆ ಆ 2% ದೇವರೇ ಮಾಡಿಸೋದು ಅಂತಿದ್ರೆ ಮತ್ತು ನಿಮ್ದು ನೀವು ಅಂತ ಯಾಕೆ ಬರುತ್ತೆ ಶಬ್ದ? ಎಲ್ಲಾ ಕಡೆ ಕೂಡ ನಹಿದೃಷ್ಟ ಅಂತೆ, ನಹಿದೃಷ್ಟ ಅಂತೆ ಸರ್ವಸಾಮ್ಯಂ. ರಾಯರೇ ಗೀತಾಭಾಷ್ಯದಲ್ಲಿ ಬರೀತಾ, ಗೀತಾಭಾಷ್ಯದಲ್ಲಿ ಬರೀತಾ, ಗೀತಾಭಾಷ್ಯಕ್ಕೆ ಗೀತಾ ವಿವೃತ್ತಿ ಅಂತ ರಾಯರು ಬರೀತಾ ಅಲ್ಲಿ ಹೇಳುತ್ತಾರೆ, ಅರ್ಜುನ ಕೊಲ್ಲಲಿಕ್ಕೆ ನಿಂಗೆ ಆಗಲ್ಲ, ನೀ ಸ್ವತಂತ್ರನಲ್ಲ ಅಂತ ಹೇಳಿದಾಗ, ಕೊಲ್ಲೋದು ಎಂಬ ಒಂದು ಕ್ರಿಯೆ ಅಲ್ಲ, ಮಿಕ್ಕ ಕ್ರಿಯೆಗಳಿಗೆಲ್ಲ ಉಪಲಕ್ಷಣತೆಯ ಇದನ್ನ ಸೇರಿಸಬೇಕು ಅಂತ ರಾಯರು ಬರೀತಾರೆ. ರಾಯರು ಬರೀತಾ ಆಚಾರ ಸ್ಪಷ್ಟ ಬರೀತಾರೆ, ಜೀವನಿಗೆ ಕ್ರಿಯಾ ಎಂಬುದು ತಾನಾಗಿ ಯಾವುದೂ ಮಾಡಲಿಕ್ಕಾಗಲ್ಲ, ಬಿಂಬ ಕ್ರಿಯೆಯೇವ ಕ್ರಿಯಾವಾನ್ ಅಂತ ಹೇಳ್ತಾರೆ. ನಚ ಪ್ರತಿಬಿಂಬಸ್ಯ ಕ್ರಿಯಾ, ಬಿಂಬ ಕ್ರಿಯೆಯೇವ ಕ್ರಿಯಾವಾನ್, ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು ಏನಿದೆ ಸ್ಪಷ್ಟ ಆಚಾರರ ಮಾತೆಯಲ್ಲಿಟ್ಟಿದೆ. ಅಂತಹ ಕಾಲಕ್ಕೆ ಇಷ್ಟಂತೂ ಸತ್ಯ. ಏನದು ಅಂದರೆ ಜೀವನಿಗೆ ಪ್ರಯತ್ನ ಇದೆ, ಜೀವನಿಗೆ ಕರ್ತೃತ್ವ ಇದೆ, ಜೀವನ ಕರ್ತೃತ್ವ ದೇವರ ಅಧೀನವಾಗಿದೆ, ಜೀವನ ಪ್ರಯತ್ನವು ಪೂರ್ಣವಾಗಿ ದೇವರ ಅಧೀನವೇ. ದೇವರ ಅಧೀನವಾದ ಪ್ರಯತ್ನ ನಮ್ಮಿಂದ ಭಗವಂತ ಮಾಡಿಸಿದಾಗ ನಾವು ಮಾಡಲೇಬೇಕು, ಅದರ ಮೂಲಕವೇ ಫಲ ಬರುತ್ತೆ. ಒಟ್ಟಾರೆ ತಾತ್ಪರ್ಯದಲ್ಲಿ ಹೊರಟ ಪ್ರಸಂಗ ಎಲ್ಲಿ ಅಂದರೆ ನಿನ್ನ ಪ್ರಯತ್ನ ನೀ ಸ್ವತಂತ್ರವಾಗಿ ಮಾಡು ಎಂಬ ಪ್ರಶ್ನೆಯೇ ಬರಲಿಲ್ಲ. ಅಲ್ಲಿ ಧರ್ಮರಾಜ ಹೇಳಿತ್ತು ಎಲ್ಲಾ ದೇವರ ವಶವಾಗಿದೆ, ಸ್ವತಂತ್ರ ಅವನೇ ಅಂತ ಹೇಳಿದರೆ ಅಲ್ಲ ಅಂತ ಯಾರಂದ್ರಯ್ಯ? ಭೀಮಸೇನ ಹೇಳೋ ಮಾತು ಅಲ್ಲ ಅಂತ ಯಾರಂದ್ರಯ್ಯ? ಬ್ರಹ್ಮ ಲಕ್ಷ್ಮೀ ಬ್ರಹ್ಮ ರುದ್ರಾದಿಗಳೆಲ್ಲರೂ ಕೂಡ ಕಾಷ್ಠವತ್ ಕಟ್ಟಿಗೆಯಂತೆ ಅವನ ವಶ. ಕಟ್ಟಿಗೆ ಅಂದ್ರೆ ಅವ್ರು ನಾವು ಕದಲಿಸಿದ್ರೆ ಕೋಲು ಕದಲತ್ತೆ, ಇಲ್ಲದ್ರೆ ಇಲ್ಲ, ಅದರಂತೆ ಎಲ್ಲರೂ ವಶ. ಆದರೂ ಪುರುಷ ಪ್ರಯತ್ನ ಅಂತೊಂದಿದೆ, ಅದಿರಬೇಕು. ಏನದು ಅಂತ ಹೇಳಿದಾಗ ಹೇಳ್ತಾರೆ, ನಿನ್ನ ಅಭಿಪ್ರಾಯ ದೇವರೇ ಪುಣ್ಯ ಪಾಪಗಳು ಮಾಡಿ ನಮಗೆ ಫಲ ಕೊಡಲಿ ಅಂತ ನಿನ್ನ ಅಭಿಪ್ರಾಯ. ಹಾಗಲ್ಲ, ದೇವರು ನಮ್ಮಿಂದ ಮಾಡಿಸಿ ಕೊಡತಾನೆ. ಈ ಎರಡನೇದನ್ನು ಸ್ಥಾಪನೆ ಮಾಡಲಿಕ್ಕೆ ಹೊರಟ ಭೀಮಸೇನರ ವಾಕ್ಯ ಅವರ ಗುರಿಯಲ್ಲಿತ್ತು. ದೇವರೇ ಎಲ್ಲ ಮಾಡಿಕೊಂಡು ಹೋಗ್ತಾನೆ ಅಂದ್ರೆ ಅಲ್ಲ, ನಮ್ಮಿಂದ ಮಾಡಿಸ್ತಾನೆ ಎಂಬುದು ಸ್ಥಾಪನೆ ಮಾಡಬೇಕಾಗಿತ್ತು. ಹಾ, ಎರಡೂ ತೇರಿಸ್ತಾ ಅಷ್ಟೇ ಹೊರಟಿದ್ದಲ್ಲಿ ಬೇಕಾದ ಪಟ್ಟ ಎಲ್ಲ ಶ್ಲೋಕಗಳೆಲ್ಲ ಓದಿ ನೋಡಿಸ್ತೇನೆ. ಅದರಲ್ಲಿ ಎಷ್ಟು ಬಂತಲ್ಲಿ ಅಲ್ಲ ಅಯ್ಯ, ಎಲ್ಲ ದೇವರೇ ಮಾಡಿಕೊಂಡು ಹೋಗ್ತಾನೆ ಅಂತ ಹೇಳ್ತಾ ಇದೆಯಲ್ಲ, ಜೀವನ ಪ್ರಯತ್ನವೂ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ತಪ್ಪು. ಹಾಗಾದರೆ ದೇವ ಸ್ವತಂತ್ರ ಅಂಬುದು ಬಿಟ್ಟು ಹೋಗುತ್ತಲ್ಲ ಜೀವನ ಪ್ರಯತ್ನ ನಡೆದರೆ. ಅಲ್ಲಿ ಬಂತು ಜೀವನ ಪ್ರಯತ್ನ ಅಂತ ಆದ್ರೆ ದೇವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂತಲ್ಲ ಅಂತ ಬಂದರೆ ಆ ಪ್ರಶ್ನೆಯನ್ನು ಉತ್ತರ ಕೊಡುತ್ತಾರೆ. ದೇವರ ಸ್ವಾತಂತ್ರ್ಯದ ಲಕ್ಷಣ ಎಲ್ಲಿ ಅಂದ್ರೆ ಇನ್ನೊಬ್ಬರ ಅಪೇಕ್ಷೆ ಪಟ್ಟರೆ ಸ್ವಾತಂತ್ರ್ಯಕ್ಕೆ ಧಕ್ಕೆ, ತನ್ನ ಅಪೇಕ್ಷೆಯಿಂದಲೇ ಎಲ್ಲ ನಡೆಸಿದರೆ ಅದು ಸ್ವಾತಂತ್ರ್ಯಕ್ಕೆ ಧಕ್ಕೆ ಇಲ್ಲ ಅಂತ ಹೇಳುತ್ತಾ ನಿರ್ಣಯ ಕೊಡುತ್ತಾರೆ. ಜೀವನ ಸ್ವಭಾವ ಹಠ ಎಂಬುದು ಮೊದಲ ಕಾರಣ, ಎರಡನೇ ಕಾರಣ ಜೀವನ ಅನಾದಿ ಕರ್ಮ ಇವ, ಮೂರನೇ ಕಾರಣ ಪುರುಷ ಪ್ರಯತ್ನ ಜೀವನ ಪ್ರಯತ್ನ. ಏತತ್ರಯಂ, ಈ ಮೂರು ಕೂಡ ವಿಷ್ಣೋಹ ವಶಂ ಸದೈವ. ಎಂಥ ಶಬ್ದ ಹಾಕ್ತಾರೆ, ವಿಷ್ಣೋಹ ವಶಂ ಅಂತ ಹೇಳಬಹುದಾಗಿತ್ತು. ಅಲ್ಲ ಇವಾಗ ವಶ, ಆ ಕಾಲಕ್ಕಿಲ್ಲೇನು ಸದಾ ಅಂದ್ರು. ಅಲ್ಲ ಮತ್ತು ಅದರಲ್ಲಿ ಚೂರು ಏವ ಅಂತ ಹಾಕಿದ್ರು, ಸದೈವ ಸ್ಪಷ್ಟವಾಗಿ ತಿಳಿಸಿಕೊಟ್ರು. ಹಾಗಾದ್ರೆ ಭೀಮಸೇನ ದೇವರ ತಾತ್ಪರ್ಯ ಎಲ್ಲಿತ್ತು ಇಷ್ಟೂ ಒಂದು ಹೇಳೋದರಲ್ಲಿ? ಅಂದರೆ ಎಲ್ಲಾ ದೇವರೇ ಪುಣ್ಯ ಪಾಪಗಳು ಮಾಡುತ್ತಾನೆ ಅಂತ ಕೂಡ ಬೇಡ, ಅಲ್ಲಿ ಜೀವನಿಂದ ಮಾಡಿಸ್ತಾನೆ, ಅದಕ್ಕೆ ಜೀವನಿಗೆ ಲೇಪ, ಇಲ್ಲದಿದ್ರೆ ದೇವರಿಗೆ ಲೇಪ ಅಂತ ಹೇಳಬೇಕಾದೀತು. ಆ ಮಾತು ಬರುತ್ತಲ್ಲಿ ಸಂದರ್ಭ, ದೇವನೇ ಎಲ್ಲ ಮಾಡುತ್ತಾನೆ ಅಂತ ಹೇಳಿದರೆ ದೇವರಿಗೆ ಲೇಪ ಬಂದೀತು. ಆದ್ದರಿಂದ ವಿಧಿ ನಿಷೇಧಗಳು ಎಲ್ಲ ಪುಣ್ಯ ಪಾಪದ ಲೇಪ ಜೀವನಿಗೆ ಹೇಗೆ ಬರುತ್ತೆ ಅಂದರೆ ದೇವರೇ ಜೀವನಿಂದ ಪ್ರಯತ್ನ ಮಾಡಿಸಿ ಆ ಪೂರ್ವಕ ಕರ್ಮ ಮಾಡಿಸ್ತಾನಾದ್ದರಿಂದ ವಿಧಿ ನಿಷೇಧಗಳ ಅಂಟು ಮತ್ತು ಎಲ್ಲಾ ಪುಣ್ಯ ಪಾಪದ ಲೇಪ ಜೀವನಿಗೆ ಬರ್ತಾ ಇದೆ ಅಂತ ಹೇಳಲಿಕ್ಕೆ ಹೊರಟದ್ದಷ್ಟೇ ಹೊರತು ಆ ಪ್ರಯತ್ನ ಏನಿದೆ ಅದು ನೀನೇ ಮಾಡಿಬಿಡು ದೇವರಿಲ್ಲದೆ ಅಂತ ಹೇಳಲಿಕ್ಕೆ ಬರಲಿಲ್ಲ. ಒಟ್ಟಾರೆ ಏಟು ಒಂದು ನಿಮಿಷಮ್ಮ, ಇಷ್ಟಂತ ಹೇಳ್ತೇನೆ ನಾನು. ಏನಂತ ನಿಮಗೊಂದು ಹೇಳಿದೆ, ಗ್ರೈಂಡರ್ ಇದೆ, ಗ್ರೈಂಡರ್ ಇದೆ, ಗ್ರೈಂಡರಲ್ಲಿ ನಾವು ಹಾಕಿದರೆ ಅದೇ ಪುಡಿ ಮಾಡುತ್ತಲ್ಲ, ನಾವು ಹಾಕಿದ್ರೆ ಪುಡಿ ಮಾಡುತ್ತೆ. ಆದರೆ ಕೊನೆಗೆ ಹೋಗೋ ಕಾಲಕ್ಕೆ ಹೇಳಿದಿರ ಏನಂತ, ಏ ನೀನು ಏನೇ ಆಗ್ಲಿ ಇವತ್ತೆಲ್ಲ ಇದು ಪುಡಿ ಮಾಡಿರ್ಬೇಕು. ನೀನು ಏನೇ ಆಗ್ಲಿ ಇವತ್ತು ಇದೆಲ್ಲ ಪುಡಿ ಮಾಡಿ ಮಾಡಿ ರೆಡಿ ಮಾಡಿರ್ಬೇಕು. ಇಷ್ಟ ಹೇಳ್ತೀವಿ ನೋಡಿ ಸರಿಯಾಗಿ, ಇವತ್ತೇನೇ ಆದರೂ ನಿನ್ನಿಂದ ಇದೆಲ್ಲ ಪುಡಿ ಆಗಿ ಪೌಡರ್ ಪ್ಯಾಕ್ ಆಗಿರ್ಬೇಕು. ಅವಾಗ ಅವನು ಹೇಳಿದ, ನಾನೇ ಇಲ್ಲಿ ಪುಡಿ ಮಾಡ್ತೀನಿ, ಗ್ರೈಂಡರ್ ಎಲ್ಲ ಪುಡಿ ಮಾಡೋದು ಅಂತ ಹೇಳ್ದ. ಅವಾಗ ನಾವಂದು ಅದು ಹಂಗು ಗೊತ್ತಯ್ಯ ಹೇಳೋ ಅವನಿಗೆ, ಗ್ರೈಂಡರ್ ಪುಡಿ ಮಾಡುವಂತ, ಆ ಗ್ರೈಂಡರ್ ಪುಡಿ ಮಾಡಿ ಪ್ಯಾಕ್ ಆಗಿ ಇಡು ಅಂತ ಅರ್ಥ ಅಷ್ಟೇ ಹೊರತು ನೀನೇ ಕುಟ್ಕೊಂಡು ಕುಟ್ಟು ಅಂತ ಅರ್ಥ ಅಲ್ಲ ಅಂದ್ರು. ಅದೇ ತರ ಭೀಮಸೇನ ದೇವರು, ಅಯ್ಯ ನಿನ್ನ ಪ್ರಯತ್ನ ನಿನ್ನ ಕರ್ಮ ನಿನ್ನ ಯೋಗ್ಯತಾ ಮೂರು ಕರ್ಮಕ್ಕೆ ಕಾರಣ, ಆ ಕರ್ಮ ಸಿದ್ಧಿಗೆ ಕಾರಣ, ಆ ಮೂರು ದೇವರ ವಶವೇ ಆಗಿದೆ ಅಂತ ಪಾಠ ಎಲ್ಲ ಹೇಳಿಕೊಟ್ಟು ಕೊನೆಗೆ ಮಾಡು ಅಂತ ಅರ್ಥ ಹೇಳಿದರೆ ಆ ಮಾಡೋದು ಎಂಬುದು ಹಿಂದೆ ಪಾಠದಲ್ಲಿ ಎಲ್ಲಿ ಬಂದಿತ್ತು? ಎಲ್ಲಿ ಬಂದಿತ್ತು? ಪ್ರಯತ್ನದಲ್ಲಿ ಬಂದಿತ್ತು. ಜೀವನ ಪ್ರಯತ್ನದಲ್ಲೇ ಅಲ್ಲ, ಮಾಡು ಮಾಡು ಅಂತ ಹೇಳೋದು ಮಾಡಬೇಕಾಗಿದೆ ಅಲ್ಲೇ ಅಲ್ವಾ? ಮೊದಲೇ ಹೇಳಿದ್ರು ಜೀವನ ಪ್ರಯತ್ನ ವಿಷ್ಣೋ ವಶಂ ಸರ್ವದೈವ ಅಂತ ಮೊದಲೇ ಹೇಳಿದ್ರು ಅವರು. ಹೇಳಿದ ಮೇಲೆ ಮತ್ತೆ ಮಾಡು ಅಂತ ಹೇಳಿದ್ರೆ ತಾತ್ಪರ್ಯ ಏನು ಅಂದ್ರೆ ದೇವರ ಅಧೀನವಾದ ಪ್ರಯತ್ನ ನೀ ಮಾಡು ಅಂತಲೇ ತಾತ್ಪರ್ಯವೋ, ನಿಂದ ನೀ ಮಾಡು ಅಂತ ತಾತ್ಪರ್ಯವೋ.
ದೇವರ ಅಧೀನವಾದ ಪ್ರಯತ್ನ, ದೇವರ ಪ್ರಯತ್ನ ಮಾಡಿದಾಗ ಜೀವ ಸತ್ಯವ ಮಾಡೇ ಮಾಡ್ತಾರೆ, ನೀ ಮಾಡು ಅಂತ ಹೇಳೋ ಪ್ರಶ್ನೆನೇ ಬರಲ್ಲ.
ಅದನ್ನೇ ನಾನು ಹೇಳ್ತಾ ಇದ್ದು ಇಷ್ಟೊತ್ತು ಹೇಳಿದ್ದು ಅಲ್ಲಮ್ಮ, ನಾನದು ಬಿಡಿಸಲಿಕ್ಕೆ ಇಷ್ಟೊತ್ತು ಪ್ರಯತ್ನ ಮಾಡಿದ್ದು. ಹೇಗೆ ಅಂದರೆ ದೇವರೇ ಮಾಡಿಸ್ತಾನೆ ಸತೇವ, ಜೀವ ಹೇಗೆ ಸತೇವ ಮಾಡಿಸ್ತಾನೆ? ಒಂದು ನಿಮಿಷ ನಿಲ್ಲಿ, ನಾ ಹೇಳಿದ್ರೆ ಉತ್ತರ ಕೊಡ್ಬೇಕಲ್ಲ, ಕೇಳ್ಬೇಕಲ್ಲ. ದೇವ ಹೇಳಿದ, ದೇವನೇ ಮಾಡಿಸ್ತಾನೆ ಅಂತ ಹೇಳಿದ್ರು, ಆದ್ರೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಮಾಡು ಅಂತ ನಮ್ಗೆ ಕೇಳ್ತೀರ, ದೇವರು ಮಾಡಿ ಮಾಡ್ತಾರಲ್ಲ ಅಂತ ಪ್ರಶ್ನೆ ಬಂದರೆ ಇಷ್ಟು ದೇವ ಮಾಡಿಸೋ ರೀತಿ ಹೇಗೆ ಅಂತ ಅಲ್ಲಿ ಪ್ರಶ್ನೆ ಬಂತು. ದೇವ ಜೀವನಿಂದ ಪ್ರಯತ್ನ ಮಾಡಿಸೋ ರೀತಿ ಹೇಗೆ ಅಂತ ಪ್ರಶ್ನೆ. ಅದೇ ಒಳಗೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನೀವೇ ಅಪಾರ್ಥ ಮಾಡಿಕೊಂಡ್ರೆ ಮಿಕ್ಕವ್ರು ಹೇಳಲಿಕ್ಕೂ ಅಪಾರ್ಥ ಆಗುತ್ತೆ. ದೇವ ನೋಡಿ ಇಲ್ಲಿ ಚೆನ್ನಾಗಿ, ದೇವ ನಿಮ್ಮಿಂದ ಪ್ರಯತ್ನ ಮಾಡಿಸ್ತಾನೆ, ನಿಮ್ಮ ಪ್ರಯತ್ನ ದೇವರ ವಶವೇ ಆಗಿದೆ ಅಂದ್ರು ದೇವರು ನಿಮ್ಮಿಂದ ಪ್ರಯತ್ನ ಮಾಡಿಸ್ತಾನೆ ಎಂಬುದು ಸತ್ಯವೇ, ಎರಡೂ ಒಂದೇ ಹೌದಾ? ಇಷ್ಟು ಹೇಳಿ ನಿಮ್ಮ ಪ್ರಯತ್ನ ಮಾಡು ಅಂತ ಹೇಳೋದ್ರಲ್ಲಿ ತಾತ್ಪರ್ಯ ಏನು ಅಂದರೆ ಅಲ್ಲಿ ಮತ್ತು ಪ್ರಶ್ನೆ ಬರುತ್ತೆ, ದೇವರು ಜೀವರಿಂದ ಪ್ರಯತ್ನ ಮಾಡಿಸುವ ರೀತಿ ಹೇಗೆ ಅಂತ ಪ್ರಶ್ನೆ ಬರುತ್ತೆ. ಅಂದರೆ ದೇವನೇ ಒಳಗಿದ್ದಾನೆ ಹೌದಾ, ದೇವರೇ ಎಲ್ಲ ಮಾಡಿಸ್ತಾ ಇದ್ದಾನೆ, ಮಾಡಿಸ್ತಾ ಇದ್ರು ತಾನೇ ಮಾಡಿಸ್ತಾ ಇದ್ದೀನಿ ಎಂಬ ಎಚ್ಚರ ಕಳೆದು ಬಿಡ್ತಾನೆ. ಕಳೆದು ಬಿಟ್ಟು ಹೇಗೆ ನೀವು ಬೆಳಿಗ್ಗೆ ಎದ್ದ ಕೂಡಲೇ ಯಾವ ದೇವರೂ ಇಲ್ಲ ಏನೂ ಇರಲ್ಲ ತಲೆಯಲ್ಲಿ ಹೌದಾ, ಬೆಳಿಗ್ಗೆ ಎದ್ದ ಕೂಡಲೇ ನಾವು ಓಡಬೇಕು ನಾನು ಓಡಬೇಕು ನಾನು ಹೋಗ್ತೀನಿ ನಾ ಮಾಡ್ತೀನಿ ಹೀಗೇನು ಪ್ರವೃತ್ತಿ ಬರ್ತಾ ಇದಲ್ಲ, ಆ ಪ್ರವೃತ್ತಿ ಹೇಗೆ ಬಂತು? ಒಂದು ಕಡೆ ದೇವರೇ ಮಾಡಿಸ್ತಾ ಇದ್ದಾರೆ ಅಂತ ಕೂತ್ಕೊಂಡು ಬಂತ? ಇಲ್ಲ. ಏನು ಬಂತು? ಏ ಮಾಡಪ್ಪ ಅದು ಮಾಡಪ್ಪ ಇದು ಮಾಡಪ್ಪ ಅಂತ ಬರ್ತಾ ಇದಲ್ಲ, ಇದು ಮಾಡಿಸಿದ ಯಾರು? ದೇವರೇ. ಹೌದಾ, ಹೇಗೆ ಮಾಡಿಸಿದ? ತಾನೇ ಮಾಡಿಸ್ತಾ ಇದ್ದೀನಿ ಎಂಬ ಎಚ್ಚರ ಕಳೆದು ನಮ್ಮಿಂದ ನಾ ಮಾಡಬೇಕು ನಾ ಮಾಡಬೇಕು ಅಂತ ಮಾಡಿಸಿದ. ಅವಾಗ ನೀವು ಹೇಳಿದ್ರಲ್ಲ ಅಯ್ಯೋ ಸಂಧಾನ ಮಾಡುವ ಹೇಳಿದ್ರ, ಹೇಗೆ ಕೂಡಿತ್ತು? ಅವನು ನೋಡಿದ, ಮಾಡ್ತೀನಮ್ಮ ಅಂತ ಮಾಡಿದ. ಹೌದಾ, ಇದು ಎರಡು ಹೇಗೆ ಕೂಡಿತ್ತು? ನಿಮ್ಮಲ್ಲಿ ನಿಂತು ಹೇಳಿಸಿದ್ದು ಅವನೇ, ಅವನಲ್ಲಿ ನಿಂತು ಮಾಡಿಸಿದ್ದು ಅವನೇ, ಈ ಚಕಮಕ್ಕೆ ನಡೆಸಿತ್ತು ಮಾಡುವಂತ ಹೇಳಿಸಿದ್ದು ಅವನೇ, ಗ್ರಹಣ ಮಾಡಿಸಿದ್ದು ಅವನೇ. ಹೌದಲ್ವಾ, ಹಾಗಾದ್ರೆ ಎಲ್ಲಿ ತಾತ್ಪರ್ಯ? ಈ ಮಾಡೋ 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 ಅಂತ ಹೇಳುವ ವಾಕ್ಯಗಳ ತಾತ್ಪರ್ಯ ಎಲ್ಲಿ ಅಂದರೆ ಆಯಾ ಜೀವಿಯ ಕರ್ಮಾನುಸಾರ, ಸರಿಯಾಗಿ ಕೇಳಿ, ಆಯಾ ಜೀವಿಯ ಕರ್ಮಾನುಸಾರ ಭಗವಂತ ಅವರಿಗೆ ತಾನೇ ಮಾಡಿಸ್ತಾ ಇದ್ದೀನಿ ಎಂಬ ಎಚ್ಚರ ಕೊಡಲಿಕ್ಕೆ ಏನೇನು ಅಡ್ಡಿ ಕೂತಿರುತ್ತೆ ಪಾಪ, ಅಂಥ ಕಾಲಕ್ಕೆ ಅವರಿಗೆ ಆ ಜ್ಞಾನ ಕೊಡಲ್ಲ, ಕೊಡ್ಲಿಕ್ಕಾಗಲ್ಲ. ಅನೇಕ ಜೀವರಾಶಿ ಇರ್ತಾರೆ, ಅವರಿಗೆ ಈ ರೀತಿ ತಾನೇ ಮಾಡಿಸ್ತಾ ಇದ್ದೀನಿ ಎಂಬ ಎಚ್ಚರ ಕೊಡ್ಲಿಕ್ಕಾಗಲ್ಲ. ಅಂಥ ಕಾಲಕ್ಕೆ ಆ ಜೀವರಾಶಿಗೆ ಕೆಲಸ ಮಾಡಿಸೋದು ಹೇಗೆ? ಎಲ್ಲರಲ್ಲಿ ಇವನೇ ಮಾಡಿಸ್ಬೇಕು. ಅಂತಹ ಕಾಲಕ್ಕೆ ಆ ಜೀವರಾಶಿಗೆ ತಾನೇ ಕೆಲಸ ಮಾಡಿಸ್ತಾ ಇದ್ರು ತಾನೇ ಮಾಡಿಸ್ತಾ ಇದ್ದೀನಿ ಎಂಬ ಎಚ್ಚರ ಕಳೆದು ಬಿಡ್ತಾನೆ. ಈ ಹೇಳೋ ಜೀವರಾಶಿಗೂ ಕೂಡ ದೇವರೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಪಾಠ ಕಾಲಕ್ಕೋ ಪ್ರವಚನ ಕಾಲಕ್ಕೋ ಬರುತ್ತೆ, ಕೇಳೋ ಕಾಲಕ್ಕೂ ಬರುತ್ತಷ್ಟೇ, ಹೇಳೋ ಕಾಲಕ್ಕೂ ಕಳೆದು ಬಿಡ್ತಾನೆ ಅಲ್ವಾ? ಕಳೆದು ಬಿಟ್ಟು ಇವನು ಸರಿ ಹೇಳಿಸ್ತಾನೆ ಅವನು ಸರಿ ಮಾಡಿಸ್ತಾನೆ. ಅದೇ ಹೇಳಿದ್ದು ನೀ ಮಾಡು ಅಂಬೋದರಲ್ಲಿ ದೇವರು ನಿನಗೆ ಕಳೆದಾಗ ತಲೆಯಲ್ಲಿ ಕಳೆದು ಬಿಟ್ಟು ನಾ ಮಾಡಬೇಕು ನಾ ಮಾಡಬೇಕು ಅಂತ ಬುದ್ಧಿ ಕೊಟ್ಟು ನಿನ್ ಸರಿ ಮಾಡಿಸಿದಾಗ ಮಾಡು. ಇಷ್ಟು ತಾತ್ಪರ್ಯ, ಅರ್ಥ ಆಯ್ತಾ? ಅದೇ ನಾನು ಹೇಳೋದು, ಯಾವಾಗ್ಲೂ ಕೂಡ ವಿಧಿ ನಿಷೇಧಗಳು ಯಾವಾಗ್ಲೂ ಮಾಡು ಮಾಡು ಅಂತಲೇ ಹೇಳಿ. ಈಗ ಇದನ್ನೆಲ್ಲ ತಗೊಂಡು ಹೋಗಿ ಚಿಕ್ಕ ಮಕ್ಕಳಿಗೆ ಹೇಳಿ ಅಂತ ಯಾರು ಹೇಳ್ತಾ ಇಲ್ಲ, ಇದು ಅರ್ಥ ಆಗುವ ಹಂತ ಬಂದವರಿಗೆ ಮಾತ್ರ ಹೇಳಿ. ಆದರೆ ಇದು ಹೊರಗೆ ಹೇಳಲಿಕ್ಕೆ ಹೋದ್ರೆ ಎಲ್ಲರೂ ಗ್ರಹಣ ಮಾಡಿಬಿಟ್ಟು ಹಾಳಾಗಿ ಹೋಗ್ತಾರೇನೋ, ಅದರಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ ಅವರೆಲ್ಲ ಹಾಳಾಗಿ ಹೋಗ್ತಾರೇನೋ ಅಂದರೆ ಸರ್ವಥಾ ಇಲ್ಲ. ಒಂದು ವೇಳೆ ಒಂದು ದಿವಸ ಗ್ರಹಣ ಮಾಡಿಸಿದ್ರು ಮಾರನೇ ದಿವಸ ಮರೆಸಿ ಬಿಟ್ಟು ಅವ್ರನ್ನ ಓಡಿಸೋ ಜವಾಬ್ದಾರಿ ಸ್ವಾಮಿ ಹೊತ್ಕೊಂಡಿರ್ತಾನಾದ್ದರಿಂದ ನಾವೇನು ಚಿಂತೆ ಮಾಡಬೇಕಾಗಿಲ್ಲ. ಇದನ್ನ ನಾವು ಉಪದೇಶ ಕೊಟ್ರೆ ಹುಡುಗರನ್ನೇ ಕೂತ್ಕೊಂಡು ಹೇಳಬೇಡಿ, ಅವರಿಗೆ ಈ ಹಂತ ಹೇಳಿದರೆ ಅರ್ಥ ಆಗುವ ಹಂತ ಇದ್ದರೆ ಅದನ್ನು ಚೆನ್ನಾಗಿ ಹೇಳಲೇಬೇಕು. ಆ ಹಂತ ಯಾವಾಗ ಬರುತ್ತಾ ಅಂತ ತಂದೆ ತಾಯಿ ಕಾದಿರಬೇಕು, ಕಾದು ಅವರಿಗೆ ಹೇಳಿ ಅವರು ಪ್ರತಿಯೊಂದು ನೀವು ಹೇಗೆ ನಿಮಗೆ ನಾನು ಅಯ್ಯೋ ಒಂದೊಂದು ಕರ್ಮ ಮಾಡುವ ಕಾಲಕ್ಕೂ ದೇವರೇ ಮಾಡಿಸ್ತಾ ಇದ್ದ ನೆನಪಿರಲಿ ಅಂದ್ರೆ ನೀವು ತಿಳ್ಕೊಂಡು ಆದಾಗೆಲ್ಲ ಸ್ವಾಮಿ ನೀ ಮಾಡಿಸ್ತಾ ಇದೆಯಾ ಅಂತಲೇ ಮಾಡ್ತಾ ಇದ್ದೀರಾ. ಹಾಗಂತ ನೀವು ಮಾಡೋ ಕೆಲಸ ಬಿಟ್ಟು ಕೊಡ್ತಾ ಇದ್ದೀರಾ? ಯಾರಾದ್ರೂ ನಿಮ್ಮ ಮನೆಯಲ್ಲಿ ಕೇಳಿದ್ರೆ ದೇವರೇ ಮಾಡ್ತೀನಿ ಸಮಯ ಕೂತಿದ್ದೆ ನಾನು ಅಡಿಗೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ? ಹೇಳಿಲ್ಲ. ಎಲ್ಲ ನಿಮ್ಮ ತಗಡಕ ನಡೀತಾ ಇದೆ, ಎಲ್ಲ ಆಗ್ತಾ ಇದೆ, ದೇವರೇ ಮಾಡಿಸ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂದ್ರೆ ಆ ಹಂತ ನಿಮ್ ಬಂದಿದೆ ಅಂತ ಅರ್ಥ. ಅಂದರೆ ನಿಮಗ ಆ ಹಂತ ಬರಲಿ ಅಂತ ಹೇಳಿ ಕಾದ್ಕೊಂಡಿದ್ದು ಹೇಳಿಸ್ತಾ ಇದೀವ. ಅದೇ ತರ ಮಕ್ಕಳನ್ನು ಬಿಟ್ಬಿಟ್ರೆ ಹೊಗೆ ಹೊರಟು ಹೋಗ್ತಾರೆ. ಅವರಿಗೆ ಈ ಹಂತ ಯಾವಾಗ ಬರುತ್ತಾ ಅಂತ ನೋಡಿಕೊಂಡು ಜವಾಬ್ದಾರಿಯಿಂದ ಹೇಳಿ ಅವರೂ ಕೂಡ ಪ್ರತಿಯೊಂದು ಕರ್ಮ ತಪ್ಪು ಹಾದಿಗೆ ಹೋಗದಂತೆ ಆಚಮನಾದಿಗಳು ಕೂಡ ಸ್ವಾಮಿ ನೀ ಮಾಡಿಸ್ತಾ ಇದೀಯಾ ಅಂತ ಭಕ್ತಿಯಿಂದ ಮಾಡುವಂತೆ ಮಾಡುವ ಜವಾಬ್ದಾರಿ ನಮ್ದ ಅಲ್ವಾ? ಹಾಗಂತ ಏನು ಅವರು ಹೇಳಿದ್ರೆ ಹಳಾಗಿ ಹೋಗ್ತಾರೆ ಅಂತ ಬಿಟ್ರೆ ಅವರು ಪ್ರತಿಯೊಂದು ಆಚಮನ ಮೊದಲುಕೊಂಡು ಪ್ರತಿಯೊಂದು ಕೂಡ ಅರ್ಥ ಆಗುವ ಹಂತ ಬಂದ ಮೇಲೂ ಕೂಡ ನಾನೇ ಚೂರು ಮಾಡಬೇಕು, ನಂದು ಸ್ವಾತಂತ್ರ್ಯ ಇದೆ ಅಂತ ತಿಳ್ಕೊಂಡು ಮಾಡಿದರೆ ಅದಕ್ಕೆ ಅವರಿಗೆ ಬರುವ ನಾನಾ ಏನು ಜನ್ಮಗಳು ಬರುತ್ತೆ ಅದಕ್ಕೆಲ್ಲ ಷೇರು ನಮಗೆ ಬರುತ್ತಾ ಇಲ್ವಾ? ಹೇಳಿದವರು ಬರುತ್ತಾ ಇಲ್ವಾ? ಆ ಹೆದರಿಕೆ ಇಟ್ಕೊಂಡು ನೋಡಿ, ಏನು ನಾನು ಖುಷಿ ಬಂದಂತೆ ಹೇಳ್ತೀನಿ, ಖುಷಿ ಬಂದಂತೆ ಮಾಡಿ, ಹಳಾಗಲು ಏನು ಪರವಾಗಿಲ್ಲ ಅಂತ ಮಾತಾಡಿದ್ರೆ ನಾ ಇಲ್ಲಿ ಒಂದೊಂದು ಮಾತಿಗೂ ಬ್ಯಾಕ್ ಗ್ರೌಂಡ್ ಕೂತಿದೆ. ಇವಾಗ ನಾನಿಲ್ಲಿ ಬಂದು ಸುಮ್ಮನೆ ನೀವು ಅರ್ಥ ಮಾಡಿಕೊಂಡ್ರೆ ಎಷ್ಟು ಬಿಟ್ಟರೆ ಎಷ್ಟು ಹೌದಲ್ವೋ? ಹಾಗಂತ ಹೇಳಿಬಿಟ್ಟು ನಾನು ಎಲ್ಲ ದೇವರೇ ಮಾಡಿಸೋದು, ಆದರೆ ಚೂರು ಪ್ರಯತ್ನ ನಿಮ್ದು ನೀವು ಮಾಡಬೇಕು, ನಿಮ್ದು ಚೂರು ಸ್ವಾತಂತ್ರ್ಯ ಇದೆ. ಇಲ್ಲಿ ನೋಡಿ, ಎಲ್ಲ ದೇವರೇ ಒಂದು ಪ್ರಯತ್ನ ಅಂತ ನೀವು ಮಾಡಬೇಕಾದ್ರೆ ಅದು ದೇವರಾದ್ರೆ ಮಾಡಿಸ್ಬೇಕು, ಅಲ್ಲ ನೀವೇ ಮಾಡಬೇಕು, ಎರಡರಲ್ಲಿ ಒಂದಲ್ಲ. ಅವನು ನೀವು ಸೇರಿ ಮಾಡೋದಂತ ಅಂದ್ರೆ ನಿಮ್ಮ ಸ್ವಾತಂತ್ರ್ಯವೂ ಸೇರಿ ದೇವರು ಸೇರಿ ಪ್ರಯತ್ನ ಮಾಡೋದಂತ ಇಲ್ಲಲ್ಲ. ಒಂದ ನೀವು ಮಾಡಬೇಕು ಅಥವಾ ದೇವರು ಮಾಡಿಸಿದ್ರೆ ನೀವು ಮಾಡಬೇಕು, ನೀವೇ ಮಾಡಬೇಕು, ಎರಡು ಕೂಡ ನೀವೇ ಪ್ರಯತ್ನ ಮಾಡಲೇಬೇಕು. ಹೇಗೆ? ಒಂದ ಅವನು ಮಾಡಿಸಿದ್ರೆ ಮಾಡಬೇಕು ಅಥವಾ ನೀವೇ ಮಾಡಬೇಕು, ಎರಡು ಬಿಟ್ಟರೆ ಬೇರೆ ಆಪ್ಷನ್ ಇದೆಯಾ? ಇಲ್ಲ. ಇದರಲ್ಲಿ ಎಲ್ಲ ಅವನೇ ಮಾಡಿಸ್ತಾನೆ, ಪ್ರಯತ್ನ ಮಾತ್ರ ನೀವು ಮಾಡಿ ಅಂತ ಯಾಕೆ ಹೇಳಬೇಕು? ಎಲ್ಲ ಅವನೇ ಮಾಡಿಸಿದಾಗ, ಪ್ರಯತ್ನವೂ ಅವನೇ ಮಾಡಿಸಿದಾಗ ಎಲ್ಲ ಅವನೇ ಮಾಡಿಸ್ತಾನಪ್ಪ, ಅವನು ಮಾಡಿಸಿದಂತೆ ಮಾಡಿ ಅಂತ ಉಪದೇಶ ಕೊಡಬೇಕು. ಹಾಗಲ್ಲದೆ ಉಪದೇಶ ಎಲ್ಲ ಅವನೇ ಮಾಡಿಸೋದು, ಪ್ರಯತ್ನ ಮಾತ್ರ ನೀವು ಮಾಡಿ ಅಂದರೆ ಆ ಪ್ರಯತ್ನ ಅವನು ಮಾಡಿಸ್ತಾ ಇಲ್ಲ ಅಂತ ಅರ್ಥ ಆಯಿತು. ಆ ಪ್ರಯತ್ನ ಅವನು ಮಾಡಿಸದೆ ನಾ ಮಾಡ್ತೇನೆ ಅಂತ ಅರ್ಥ ಆಯಿತು. ನಾ ಮಾಡ್ತೇನೆ ಅಂತ ಚೂರು ಪ್ರಯತ್ನ, ಅವನು ಮಾಡಿಸದೆ ನನ್ನ ಪ್ರಯತ್ನ ಅಂತ ಮಾಡಿದರೆ ಸಾಕು, ಸಾವಿರಾರು ನೀಚ ಜನ್ಮಗಳು ಬರುತ್ತೆ ಅಂತ ಅರಣ್ಯಕಾಚಾರ ಘೋಷಣೆ ಶಾಸ್ತ್ರದಲ್ಲಿ ಇದ್ದದೆ ಹೇಳೋ ಕಾಲಕ್ಕೆ ನಾವೇನು ಮಾಡಿದ್ದಾಯಿತು? ನಮ್ಮ ಮಕ್ಕಳಿಗೆ ಅರ್ಥ ಆಗದ ಹಂತದಲ್ಲಿ ಅಡ್ಡಿ ಇಲ್ಲ, ಅರ್ಥ ಆಗೋ ಹಂತ ಬಂದ ಮೇಲೂ ಕೂಡ ನಿಮಗೆ ಅರ್ಥ ಆಗೋ ಹಂತ ಬಂದಿಲ್ವಾ? ಇವಾಗ ನಾನು ಹೇಳಿದೆ ಏನಂತ, ಅಪ್ಪ ಎಲ್ಲ ದೇವರೇ ಮಾಡಿಸೋದು ಅಂತ ಹೇಳ್ತೀರಾ ಮತ್ತು ಮಾಡು ಅಂತ ಹೇಳ್ತೀರಾ, ಅದರಲ್ಲಿ ಏನರ್ಥ ಅಂತ ಕೇಳಿದ್ದೀರಾ? ಅದರಲ್ಲಿ ಇದು ಅರ್ಥ ಅಂತ ಹೇಳಿದನ? ಪ್ರಾಕ್ಟಿಕಲ್ಲಿ ದೇವರು ತನ್ನನ್ನು ಮರೆಸಿ ಮಾಡಿಸ್ತಾ ಇರ್ತಾನೆ, ಅಂಥ ಕಾಲಕ್ಕೆ ಮಾಡು ಬಿಡು ಎಂಬುದು ಉಪಯೋಗ ಆಗುತ್ತೆ, ಅದು ಗ್ರಹಣ ಮಾಡಿಸೋದು ಅವನೇ. ಜೀವ ಅಸ್ವತಂತ್ರ ಅಂತ ಹೇಳಿದರೆ ವಿಧಿ ನಿಷೇಧಗಳು ಗ್ರಹಣ ಹೇಗೆ ಮಾಡುತ್ತಾನೆ ಜೀವ ಅಂದರೆ ಜೀವನಲ್ಲಿದ್ದ ದೇವನೇ ಗ್ರಹಣ ಮಾಡಿಸ್ತಾನೆ. ಇಲ್ಲಿ ನೋಡಿ ವಿಚಿತ್ರವಾದ್ದು, ಆ ವಿಧಿ ನಿಷೇಧಗಳು ಗ್ರಹಣ ಮಾಡಲಿಕ್ಕೇನೆ ಸ್ವಲ್ಪ ಸ್ವಾತಂತ್ರ್ಯ ಜೀವನಿಗೆ ಬೇಕು, ಮಿಕ್ಕದ್ದೆಲ್ಲ ದೇವರೇ ಮಾಡಿಸಲಿ ಅಂತ ಹೇಳಿದರೆ ಆ ಮಾಡಿಸೋ ದೇವರು ಗ್ರಹಣ ಮಾಡಿಸಲ್ವಾ? ಪ್ರತಿಯೊಂದು ತಿಳಿಸ್ತಾನಂತೆ, ಎಲ್ಲ ತಿಳಿಸ್ತಾನೆ, ಎಲ್ಲ ಮಾಡುತ್ತಾನೆ, ಹೌದಾ? ಅಂತಹ ಕಾಲಕ್ಕೆ ಅರಣ್ಯಕಾಚ ಪಟ್ಟ ಹೇಳ್ತಾರೆ, ಜಾನಾತಿ ಜಾನಾತಿ, ದೇವರು ತಿಳಿಸಿಕೊಟ್ಟರೆ ತಿಳಿತಾನೆ ಅಂತೇಳಿ. ಅದೇ ವಿಧಿ ನಿಷೇಧಗಳನ್ನು ದೇವ ಗ್ರಹಣ ಮಾಡಿಸಿ ಅದನ್ನು ಅನುಷ್ಠಾನ ದೇವ ಮಾಡಿಸಲ್ವಾ? ಅದೇ ಮಾಡಿಸ್ತಾ ಇದ್ದಾನೆ. ನಾವೇನ್ ಮಾಡ್ಕೊಳ್ತಾ ಇದ್ದೀವಿ? ಆ ವಿಧಿ ನಿಷೇಧಗಳು ಗ್ರಹಣ ಮಾಡೋದರಲ್ಲಿ ದೇವರಿಲ್ಲದೆ ಚೂರು ಸ್ವಾತಂತ್ರ್ಯ ಒಪ್ಪಬೇಕು ಅಂತ ಹೋಗ್ತೀವಲ್ಲ, ಅದು ಎಲ್ಲಿಂದ ತರ್ತೀರಾ ಅಂತ ಶಾಸ್ತ್ರಕಾರರು ಕೇಳ್ತಾ ಇದ್ದಾರೆ. ಪಟ್ಟ ಆಚಾರ ಹೇಳ್ತಾರೆ, ನಿನ್ನ ಪ್ರಯತ್ನ ವಿಷ್ಣೋಹ ವಶಂ ಸರ್ವದೈವ ಅಂತ ಹೇಳಿದಾಗ ಇಲ್ಲ ಚೂರು ಬೇರೆ ಮಾಡ್ತೀನಿ ಅಂದ್ರೆ ಹೇಗೆ? ಇಂಥ ಸ್ಪಷ್ಟೋಕ್ತಿರುವಾಗ ಮಿಕ್ಕದ್ದೆಲ್ಲ ಪುರಾಣಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರುವ ಮಾತುಗಳು ಉಂಟಲ್ಲ, ಅದಕ್ಕರ್ಥ ಏನು ಮಾಡ್ತೀರಾ ಅಂತ ಮಾಡ್ಲಿಕ್ಕೆ ಹೋದರೆ ಇದಕ್ಕನುಗುಣವಾಗಿ ಅದಕ್ಕರ್ಥ ಮಾಡಬೇಕಷ್ಟೇ ಹೊರತು ಅದಕ್ಕನುಗುಣವಾಗಿ ಇದನ್ನು ತಿರುಗಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಸತ್ಯವಾದ ವಿಚಾರ ಹೌದಲ್ವೋ? ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇದು ಗೊತ್ತಾಗದಿದ್ರೆ ಬುಡವೇ ಬಿದ್ದು ಹೋಗುತ್ತೆ. ಸತ್ತಾಗ ಸಾಧನೆ ನೋಡ್ಕೊಳ್ಳಿಕ್ಕೆ ಹೋದರೆ ಎಲ್ಲ ಹೆಗ್ಗಣತಿಯಿಂದ ಸಾಮಾನಂತ ಆಗ್ಬಿಡುತ್ತೆ. ಹಾಗಾದರೆ ನೀವೇ ಹೇಳಿ, ಇದು ನಾನು ಒತ್ತು ಕೊಟ್ಟು ಹೇಳಿ ಇದು ಪ್ರಧಾನವಾಗಿ ಕಲಿಸಿಕೊಟ್ಟು ನಂತರ ಮಿಕ್ಕದ್ದು ಹೇಳಬೇಕಾ? ಅಯ್ಯೋ ಇದು ಕಲಿತರೆ ಎಷ್ಟು ಬಿಟ್ಟರೆ ಎಷ್ಟು, ಇದು ಗಹನವಾದ ಸಬ್ಜೆಕ್ಟು, ನಿಮ್ ತಲೆಗೆ ಅರ್ಥ ಆಗಲ್ಲ ಅಂತ ಬಿಟ್ಟುಬಿಟ್ಟು ನಿಮ್ದು ನೀವು ಮಾಡ್ಕೊಂಡು ಹೋಗ್ರಿ. ಇವೆಲ್ಲ ತಿಳ್ಕೊಳ್ರಿ, ದೇವರು ಸರ್ವೋತ್ತಮ ಸರ್ವೋತ್ತಮ ಅದು ಇದು ಭಾರತ ತಲೆ ಎಲ್ಲ ತುಂಬಿಕೊಳ್ರಿ ಅಂತ ಹೇಳಿದರೆ ನೀವು ಮಾಡಿದ ಸಾಧನೆ ಎಲ್ಲ ತಿಪ್ಪೆಗೆ ಹೋಗಲ್ವಾ? ಹೌದಲ್ವ? ಅದು ನನ್ನ ಪ್ರಯತ್ನ. ಹೌದು, ಇದರಲ್ಲಿ ಎಲ್ಲ ದೇವರು, ದೇವರೇ ಸ್ವತಂತ್ರ, ಜೀವ ಸ್ವತಂತ್ರ, ಜೀವನಿಗೆ ಕರ್ತೃತ್ವ ಇದೆ, ಜೀವನಿಗೆ ಪ್ರಯತ್ನ ಇದೆ, ಅದೆಲ್ಲ ದೇವರಧೀನ, ಕರ್ತೃತ್ವ ದೇವರಧೀನ ಅಂತ ಹೇಳೋವರೆಗೂ ಎಲ್ಲ ಒಪ್ತಾರೆ ಕೆಲವರು. ಆದರೆ ಕೆಲವು ಭಾಗ ಏನಾಗುತ್ತೆ ಅಂದರೆ ಪ್ರಯತ್ನ ಮಾತ್ರ, ಅದರಲ್ಲಿ ಚೂರು ಭಾಗ ದೇವರಿಲ್ಲ ನಾವೇ ಚೂರು ಮಾಡಬೇಕು ಅಂತ ಬರುತ್ತಲ್ಲ, ಅಲ್ಲೇ ವಿರೋಧ ಬರುತ್ತಾ ಇದೆ. ಆ ಒಂದು ಚೂರು ಬಿಟ್ಬಿಡ್ರಿ. ಒಬ್ಬರು ನಾನೇ ಪ್ರಯತ್ನದಲ್ಲಿ ಚೂರು ಭಾಗ ನಂದು ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಮಾಡ್ತಾರೆ, ನೀವು ದೇವರೇ ಮಾಡಿಸ್ತೀನಿ ಮಾಡ್ತೀರಾ ಏನಂತ ಹಾಗೆ ಮಾಡ್ಕೊಂಡು ಹೋಗ್ಲಿ. ಆ ಯಾಕೆ ಅದಕ್ಕೆ ಒದಾಟ ಒದಾಡ್ತಾ ಇದ್ದೀರಾ? ಸುಮ್ಮನೆ ಗೊಡವೆ, ನಿಮ್ ಪಾಡಿ ನೀವು ಸಾರನ್ನು ತಿನ್ಕೊಂಡು ನೀವು ಮಾಡ್ಕೋಬಹುದಲ್ಲ. ಅದೇಮ್ಮ, ಗೊತ್ತಿದ್ದವ್ರು ಯಾರು ಹೇಳಲ್ಲ, ಮಾಮೂಲು ಜನಗಳೇ ಹೇಳೋದು. ನಾನು ಅದೇ ಹೇಳಿದ್ದೆಮ್ಮ, ಆ ಮೊದಲು ಗೊತ್ತಾಗಿದ್ದು ತಿಳ್ಕೊಂಡು ಹಾಗೆ ಸಾಧನೆ ಮಾಡಿದ್ದಕ್ಕೆ ಮಧ್ವಾಚಾರ ಹೊಟ್ಟೆ ಉರಿದೋಗಿರುತ್ತೆ ಅಲ್ವಾ? ಆಚಾರ್ಯರ ವಾಕ್ಯ ಸ್ಪಷ್ಟ ಇರುವಾಗ ಇನ್ನೊಂದು ಕಡೆ ವಿಷ್ಣು ಅಧೀನವಾದ ಕ್ರಿಯ, ಎಂಥ ಕ್ರಿಯ? ಪ್ರಯತ್ನವೂ ಕ್ರಿಯೆ ಅಲ್ವಾ? ಆ ಕ್ರಿಯೆ ಆದ ಕೂಡ ಎಂಥದ್ದು? ಬಿಂಬಕ್ರಿಯ ಅಧೀನ ಅಂದ್ರು. ಆ ಬಿಂಬಕ್ರಿಯ ಅಂಥದ್ದು ಅಂಬುದಕ್ಕೆ ಬಿಡಿಸಿದ್ರು, ಷೋಡಶಿ ತಂದ್ರು. ನೋಡ್ರಿ, ಷೋಡಶಿ ಬಂದ ರೀತಿ ನೋಡಿ. ಮೊದಲನೆಯದು, ದೇವರೇ ಸ್ವತಂತ್ರ ನೀ ಅಸ್ವತಂತ್ರ, ದೇವರು ಮಾಡಿಸಿದ್ದು ನಿನಗೆ ಆಗುತ್ತಪ್ಪ ಅಂತ ಹೇಳಿದ್ರು. ಅದು ಹೇಗ್ರಿ ಹೇಳ್ತೀರಾ? ದೇವರು ಮಾಡಿಸಿದಂತೆ ಮಾಡ್ತೀವಿ ಅಂತ ಹೇಳ್ತೀರಾ? ದೇವರು ಮಾಡಿಸಿದಂತೆ ನಾನು ಒಂಚೂರು ಮಾಡಬಲ್ಲೆ ಅಂತ ನಿಮ್ ತಲೆಗೆ ಬಂತ? ಅದು ಬುಡಸಹಿತ ಕಿತ್ತೆ ಹಾಕ್ತೀವಿ ಅಂತ ತಂದದ್ದೇ ಬಿಂಬ ಪ್ರತಿಬಿಂಬ ಭಾವ ಪ್ರಕರಣ. ಅದರಲ್ಲಿ ಏನ್ ಹೇಳಿದ್ರು? ಜೀವ ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಗೈದು ಅದರಳು ಒಂದನು ಶತವಿಭಾಗವ ಗೈಯಲು ಎನಿತಿಹುದು ಅನಿತಿಹುದು ಜೀವ ಪರಮಾಣು. ಸ್ಪಷ್ಟ ಶಾಸ್ತ್ರ ವಾಕ್ಯವಲ್ಲಿ ಕೊಡ್ತಾ ಇದ್ದಾರೆ. ಅದು ಅಂಥ ಜೀವ ಹೃದಯ ಕಮಲದಲ್ಲಿ ಮೂಲೇಶನ ಪಾದ ಮೂಲದಲ್ಲಿಪ್ಪ ಪವರಣ ಪಾದ ಮೂಲದಲ್ಲಿ ಅಂತ ಅಲ್ಲಿ ಕೂತಿರುವಾಗ ಈ ಜೀವಗೆ ಇಷ್ಟು ದೊಡ್ಡ ಶರೀರ ಹೊತ್ತುಕೊಂಡು ತಿರುಗ್ಲಿಕ್ಕಾಗುತ್ತಾ? ಕಣ್ಣು ರೆಪ್ಪೆ ಹಾಕ್ಲಿಕ್ಕಾಗುತ್ತಾ? ಆ ಕಣ್ಣು ರೆಪ್ಪೆಯ ಒಂದು ಕೂದಲಿನ ಒಂದು ಅಂಶವೂ ಇಲ್ಲ ಇವ. ಇಷ್ಟು ದೊಡ್ಡ ಕಣ್ಣು ರೆಪ್ಪೆ ಹಾಕ್ಲಿಕ್ಕಾಗುತ್ತಾ? ಇಷ್ಟು ದೊಡ್ಡ ಶರೀರ ಹೊತ್ತುಕೊಂಡು ಪ್ರಯತ್ನ ಮಾಡ್ಲಿಕ್ಕಾಗುತ್ತಾ? ಅದನ್ನೇ ದಾಸರಾಯರು ಕೇಳಿತ್ತು. ನಿನ್ನ ಸ್ವರೂಪದ ಪರಿಚಯವೇ ನಿನಗೆ ಎಚ್ಚರ ಇಲ್ಲ, ನಿನ್ನ ಸ್ವರೂಪ ಇಷ್ಟು ಸಣ್ಣದದೆ. ಅಂತ ಕಾಲಕ್ಕೆ ಪಚನ ಗಮನ ಭೋಜನ ಮೈಥುನ ಚಲನ ಅಚಲನ ಪ್ರಯತ್ನವು ಸಾಧ್ಯವೇ ಜನಕ್ಕೆ ಅಂತ ಕ್ವಶನ್ ಹಾಕ್ಬಿಡ್ತಾರೆ. ನಿನ್ ಪ್ರಯತ್ನ ನೀನ್ ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ನಿನಗೆ ಬುದ್ಧಿ ಇದೆಯಾ? ನಿನಗೆ ನಿನ್ನ ಪ್ರಯತ್ನ ಅಂದ್ರೆ ದೇವರು ಮಾಡಿಸಿದ ನಿನ್ನ ಪ್ರಯತ್ನ ನೀ ಮಾಡಬೇಕಷ್ಟೇ ಹೊರತು, ಅದು ಬಿಟ್ಟು ನಿನ್ನ ಏನು ಅಲ್ಲಪ್ಪ ಕೈಕಾಲು ಅಳಗಾಡಿಸೋದು ಬೇಡ, ಮನಸ್ಸಿನಿಂದ ಆಲೋಚನೆಯಾದರೂ ಮಾಡುತ್ತೇನೆ ಅಂದ್ರೆ ಅದಕ್ಕೂ ಕೊಟ್ರು. ಇಂದ್ರಿಯ ವ್ಯಾಪಾರ ಪ್ರಕರಣದಲ್ಲಿ ಮನಸ್ಸಿನಿಂದ ಆಲೋಚನೆ ಬರಬಾದ್ರೆ ಎಷ್ಟು ದೇವತೆಗಳ ದೇವರ ರೂಪಗಳು ಹುಟ್ಟಿ ಬಂದ್ರೆ ಹೊರತು ಒಂದು ಆಲೋಚನೆ ಬರುತ್ತೆ, ಇಲ್ಲದಿದ್ರೆ ಆಲೋಚನೆಯೇ ಬರಲ್ಲ ಅಂತ ಹೇಳಿದ್ರಲ್ಲ, ಪಟ್ಟ ಹೇಳ್ತಾ ಇದ್ದಾರಲ್ಲ. ಇಷ್ಟು ಹೇಳಿದ ಕಾಲಕ್ಕೂ ಕೂಡ ಇದು ತಿಳ್ಕೊಂಡು ನಾವು ಅಂದ್ರೆ ಒಳಗೆ ಪುಷ್ಕರ ಶನಿಶ್ಚರ ಎಲ್ಲರೂ ಒಬ್ಬರೊಬ್ಬರು ಒಬ್ಬರ ಕೈಯಲ್ಲಿ ಒಬ್ಬರು ಕೈಯಲ್ಲಿ ಹಾಕಿ ನಿಂತು ನಮ್ಮ ಕೈಯಲ್ಲಿ ಅವರು ಕೈ ಇಟ್ಟು ಜೀವನ ಕೈಯಲ್ಲಿ ಅಂದ್ರೆ ಶರೀರದಲ್ಲಿ ಪ್ರಕಾಶತಃ ವ್ಯಾಪಿಸಿದಂತಹ ಜೀವನ ಕೈಯಲ್ಲಿ ಕೈ ಕಾಲಲ್ಲಿ ಕಾಲು ತಲೆಯಲ್ಲಿ ತಲೆ ಇಟ್ಟು ಪುಷ್ಕರ ನಿಂತಿದ್ದಾನೆ, ಒಳಗೆ ಶನೇಶ್ವರ ಒಳಗೆ ಸ್ವಾಹ ಹಾಗೆ 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 ಎಲ್ಲರೂ ನಿಂತು ಕೊನೆಗೆ ದೇವರ ಪರ್ಯಂತ ನಿಂತಿದ್ದು. ದೇವರು ಕೈ ಎತ್ತಿದರೆ ಎಲ್ಲರ ಕೈ ಎತ್ತಿ ಕೊನೆಗೆ ನಮ್ಮ ಕೈ ಎತ್ತುತ್ತೆ, ಕಣ್ಣು ರೆಪ್ಪೆ ಕೂಡ ಅವರು ಹಾಕಿದ್ರೆ ಆಗುತ್ತೆ. ಹೇಳಿದ್ರಲ್ಲ ಬಿಂಬ ಪ್ರತಿಬಿಂಬ ಭಾವ ಪ್ರಕರಣದಲ್ಲಿ ದ್ರವ್ಯ ಬಿಂಬ ಪ್ರತಿಬಿಂಬ ಭಾವ, ಗುಣಬಿಂಬ ಪ್ರತಿಬಿಂಬ ಭಾವ, ಕ್ರಿಯಾಬಿಂಬ ಪ್ರತಿಬಿಂಬ ಭಾವ. ಅದರಲ್ಲಿ ಹೇಳ್ತಾರೆ ಕಿಂಬಹುನ ಬಿಂಬ ಕ್ರಿಯಾದಿವಿ ರೇವ ಕ್ರಿಯಾದಿಮಾನ್ ಭವತಿ ಎಂದು ಪಟ್ಟ ಹೇಳ್ತಾರೆ. ಬಿಂಬಕ್ರಿಯೆಯಿಂದಲೇನೆ ಇವನಿಗೆ ಕ್ರಿಯಾದಿಗಳೆಲ್ಲ ಆಗುತ್ತೆ, ತಿಳಿಯೋದು ಎಲ್ಲ ಬಿಂಬಕ್ರಿಯೆಯಿಂದ ಆಗುತ್ತೆ. ಅದಿಲ್ಲದೆ ಇವನು ಏನು ಮಾಡಲಿಕ್ಕೆ ಅಸಾಧ್ಯ ಅಂತ ಡಿಕ್ಲೇರ್ ಮಾಡಿಬಿಟ್ಟ ಮೇಲೆ ಕೂಡ ಮತ್ತು ಪ್ರಯತ್ನದಲ್ಲಿ ಎಲ್ಲಾ ದೇವರ ಅಧೀನವೇ, ಪ್ರಯತ್ನ ಮಾತ್ರ ನಾ ಮಾಡುತ್ತೇನೆ ಅಂದ್ರೆ ಎಲ್ಲಿಂದ ಮಾಡ್ತೀವಿ ನಾವು? ಸರಿಯಪ್ಪ ಹೇಳ್ಕೊಂಡು ಹೋಗ್ಲಿ, ಅವರು ಹಾಗೆ ಹೇಳ್ಕೊಳ್ಳಿ ಇವ್ರು ಹೇಳ್ಕೊಳ್ಳಿ ಅಂದ್ರೆ ಯಾರು ಹೇಳ್ಕೊಳ್ಳಿ, ಯಾರನ್ನೇನು ಮಾಡ್ಲಿಕ್ಕಿಲ್ಲ. ಆದರೆ ಅದು ಕೇಳಿದಂಥ ವ್ಯಕ್ತಿ, ನಿಮ್ಮಂಥ ಬಡಪಾಯಿಗಳು ಏನಿರ್ತಾರಲ್ಲ, ನಿಶ್ಚಯ ಜ್ಞಾನವಿಲ್ಲದೆ ಹಾಗೂ ಹೀಗೂ ಅರ್ಥ, ಅವ್ರು ಹಾಗೆ ಹೇಳಿದ್ರು ಇವು ಹೇಳಿದಂತೆ ತಲೆ ಕೆಡಿಸ್ಕೊಂಡು ಕೂತಿರ್ತೀರಲ್ಲ. ಮತ್ತೆ ಆ ಪ್ರಯತ್ನ ಮಾಡೋ ಕಾಲಕ್ಕೆ ದೇವರಿಲ್ಲದೆ, ಅಂದ್ರೆ ದೇವರು ಮಾಡಿಸಿದ ಪ್ರಯತ್ನ ಅಲ್ಲ ಅದು, ನಾನು ಮಾಡುತ್ತಾ ಇದ್ದೇನೆ ಪ್ರಯತ್ನ ಅಂತ ಒಂದು ಚೂರು ಆಚಮನ ಮಾಡಿದ್ರು ಸಾಕು, ಸಾವಿರಾರು ಜನ್ಮಗಳು ಬಂದ್ಬಿಡುತ್ತೆ ಅದಕ್ಕೆ ಅಂತ ಹೇಳಿದಾಗ, ಇದು ಮುಖ್ಯವೋ ಅಲ್ಲವೋ, ಇದು ಜನಕ್ಕೆ ಹೇಳಬೇಕೋ ಇಲ್ಲವೋ, ಹೇಳಬೇಕಾದ ಧರ್ಮ ಅಲ್ಲವೋ, ನಿಮ್ಮ ಪಾಡಿ ನಿಮ್ಮ ಮೂಲೆ ಕೂತ್ಕೊಂಡಿರ್ಬೋದಲ್ಲ. ಇದು ಒಪ್ಪದೇ ಇರುವ ಜನ ಬಹಳ ಜನ ಇದ್ದಾರೆ, ಒಪ್ಪದೇ ಇರುವ ಜನ ಬಹಳ ಜನ ಇದ್ದಾರೆ. ಅವರ ವಿರೋಧವೆಲ್ಲ ನಿಮ್ಗೆ ಬರುತ್ತಲ್ಲ ಅಂತ ಹೇಳಿದರೆ, ಅವರ ವಿರೋಧ ಬರುತ್ತಲ್ಲ ಅಂತ ಕಟ್ಟುಕೊಂಡು ನಾನು ನಿಮಗೆಲ್ಲ ಹೇಳದೇ ಇರಬೇಕು, ನನ್ನ ಪಾಡಿಗೆ ನಾನು ಅದೇ ನೀವು ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಹೋಗ್ಬೇಕು, ಅಟ್ಲೀಸ್ಟ್ ನಾನಾದರೂ ಮಾಡ್ಕೋಬೇಕು. ಇದು ಪ್ರಧಾನ ವಿಷಯ ಅಲ್ಲವೋ, ಇದು ಬಚ್ಚಿಟ್ಟು ಇದು ಗಹನವಾದ ವಿಚಾರ, ಇದು ಬೇಡಪ್ಪ ಮೂಲಕ್ಕೆ ತಳ್ಳಿ ಮಾಡಿದರೆ ಬುಡವೇ ಬದ್ದ ಬಿಲ್ಡಿಂಗ್ ಇದ್ದ ಬಿದ್ದು ಹೋಗುತ್ತೋ ಅಲ್ಲವೋ. ಹೇಳ್ತಾರಲ್ಲ ಷೋಡಶಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಹೇಳ್ತಾ ಇದ್ದಾರೆ, ನೀನು ಮಾಡುವ ಪ್ರತಿಯೊಂದು ಕರ್ಮದಲ್ಲೂ ದೇವ ಮಾಡಿಸ್ತಾ ಇದ್ದಾನೆ, ದೇವ ಮಾಡಿಸ್ತಾ ಇದ್ದಾನೆ. ಏನು ಪ್ರತಿಯೊಂದು ಪ್ರಯತ್ನವೂ ಅವನೇ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದು ಮಾಡು ಅಂತ ಹೇಳಿದರಲ್ಲ ಆಚಾರ್ಯರು, ತಾತ್ಪರ್ಯ ಹೇಳಿದಾರಲ್ಲ ಪ್ರಯತ್ನ ಮಾಡು. ಏನು ಹೇಳ್ತಾರೆ, ವಿಷ್ಣೋಹ ವಶಮಿತ್ಯೇವ ಜಾನನ್, ಪ್ರಯತ್ನ ಮಾಡೋ ಕಾಲ ಕೂಡ ಈ ಪ್ರಯತ್ನ ದೇವರ ವಶ ಅಂತ ತಿಳ್ಕೊಂಡೇ ಮಾಡು ಅಂತ ಹೇಳಿ, ಇತ್ಯೇವ ಹೀಗೆ ತಿಳ್ಕೊಂಡು ಮಾಡು ಅಂತ ಹೇಳ್ತಾರಲ್ಲ. ಇಷ್ಟೆಲ್ಲ ಮಾಡೋ ಕಾಲಕ್ಕೆ, ಹೇಳೋ ಕಾಲಕ್ಕೆ ಅದರಲ್ಲಿ ಒತ್ತು ಕೊಡದೇ ಇದ್ರೆ ಹೇಗಾಗುತ್ತೆ? ನನ್ನ ದುಃಖ ನಿಮ್ಗೆ ಅರ್ಥ ಆದರೆ ನನ್ನ ಜನ್ಮ ಸಾರ್ಥಕ ಆಗುತ್ತೆ. ಶ್ರೀಕೃಷ್ಣ ಅರ್ಪಣಮಸ್ತು.